योनितः प्रविश्य मम वाचभिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। दासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः वन्दे वन्द्यं सदानन्दं वासुदेवं निरञ्जनम् इन्दिरापतिमाद्यादिवरदेशवरप्रदम् श्रीमदाचार्यविरचितवादन्तः द्वादशस्तोत्र अत्यन्तविशिष्टवागिरतक्कन्तः स्तोत्र। ಪರಮಾತ್ಮನನ್ನ ಅನೇಕ ರೀತಿಯಲ್ಲಿ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಆತನನ್ನು ಚಿಂತಿಸಬೇಕು ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಮೊದಲ ಅಧ್ಯಾಯ ಅಥವಾ ಮೊದಲ ಸ್ತೋತ್ರದಲ್ಲಿ ಪರಮಾತ್ಮನ ಆಪಾದಮೌಲಿಪದಿ ಅಂತ ಚಿಂತನೆಯ ಕ್ರಮವನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಒಂದೇನಾಗಿದ್ದಾನೆ, ವಾಸುದೇವ, ನಿರಂಜನ, ಇಂದಿರಾಪತಿ, ಬ್ರಹ್ಮಾದಿ ದೇವತೆಗಳಿಂದ ಆರಾಧಿತ, ವರ ಕೊಡ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೆ ವರಪ್ರದನಾಗಿರ್ತಕ್ಕಂಥ ಮಹಾನುಭಾವ ಅಂತ ಆತನ ವ್ಯಕ್ತಿತ್ವವನ್ನು ಹೇಳಿ ಆತನ ಪಾದ ನಮಾಮಿ ನಿಖಿಲಾಧೀಶ ಕಿರೀಟಾ ದೃಷ್ಟ ಪೀಠವತ್ ಹೃತ್ತಮ ಶಮನೇ ಸಾಭಂ ಶ್ರೀಪತೇಹೇ ಪಾದ ಪಂಕಜಂ ಜಾಂಬೂನ ದಾಂಬರಾಧಾರಂ ಸ್ತಂಭಂ ಚಿಂತ್ಯ ಕೇಶಿತು ಸ್ವರ್ಣ ಮಂದಿರ ಸಂವೇತಂ ಆರೂಢಂ ಜಗದಮ್ಮಯ. ಆತನ ಪಾದ ಬ್ರಹ್ಮರುದ್ರಾದಿ ದೇವತೆಗಳಿಂದ ಆರಾಧಿತವಾದ ಪಾದ. ಆ ಪಾದ ಚಿಂತನೆಯಿಂದ ನಮ್ಮ ಮನಸ್ಸಿನ ಕತ್ತಲೆ ಪರಿಹಾರವಾಗುತ್ತೆ ಅಂತ ಹೇಳುತ್ತಾರೆ. ಕೃತ್ತಮ ಶಮನೆ ಅರ್ಕಾಭಂ ಶ್ರೀಪತೇಹೇ ಪಾದ ಪಂಕಜಂ. ಮುಂದೆ ಪರಮಾತ್ಮನ ವಿಶಿಷ್ಟವಾದಂತಹ ಕಟಿ ಹೇಗಿದೆ? ಜಾಂಬೂನ ದಾಂಬರಾಧಾರಂ ರಿತಂಬಂ ಚಿಂತ್ಯಮೀಶಿತು ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಪರಮಾತ್ಮ ಪೀತಾಂಬರಧಾರಿಯಾಗಿದ್ದಾನೆ, ಸ್ವರ್ಣ ಮಂಜೀರದಿಂದ ಇದ್ದಾನೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ತೊಡೆಯನ್ನು ಏರಿ ಕೂತಿದ್ದಾರೆ. ಆತನ ಉದರ ಹೇಗಿದೆ ಅಂತ ಹೇಳಿದ್ದಾರೆ. ಹೀಗೆ ಪ್ರತಿಯೊಂದು ಪರಮಾತ್ಮನ ಯಾವ ಅಂಶವನ್ನು ತಗೊಂಡ್ರೂ ಕೂಡ ಅತ್ಯಂತ ಅನಿಂಜನಾದವನು. ಒಂದು ದೋಷವೂ ಇಲ್ಲ ಪರಮಾತ್ಮನಲ್ಲಿ, ದೋಷ ಇಲ್ಲ ಅಲ್ಲ, ಆತನ ಅವಯವಗಳಲ್ಲೇ ದೋಷ ಇಲ್ಲ, ಕೇಶ ನಖ ಮೊದಲಾದ ಯಾವುದೂ ಕೂಡ ಅತ್ಯಂತ ಪರಿಪೂರ್ಣ ಅನ್ನೋದು ಇಲ್ಲಿ ಇರತಕ್ಕಂಥ ಮುಖ್ಯವಾಗಿರತಕ್ಕಂಥ ಅಭಿಪ್ರಾಯ. ಆಚಾರ್ಯ ಮುಂದುವರಿಸಿ ಹೇಳ್ತಾರೆ, ಪರಮಾತ್ಮನ ಉದರ ಎಷ್ಟು ಅದ್ಭುತ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ಪ್ರಖಿಲಂ ಭರಂ ಪವಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಪರಮಾತ್ಮನ ಉದರ ಇಡೀ ವಿಶ್ವವನ್ನೇ ಹೊಟ್ಟೆ ಇಟ್ಕೊಂಡಿದೆ, ಅಷ್ಟು ತೆಳುವಾಗಿದೆ. ಮತ್ತೆ ವಿಶ್ವವನ್ನು ಒಳಗಿಟ್ಟುಕೊಂಡು ತುಂಬ ತೆಳುವಾಗಿದೆ. ವಿಶ್ವ ಎಷ್ಟು ದೊಡ್ಡದು ಅಂತ ಕಲ್ಪನೆ ಇದ್ದವರಿಗೆ ಅಂಥ ವಿಶ್ವ ಉದರದಲ್ಲಿದ್ದರೂ ಕೂಡ ಏನು ಉದರ ದೊಡ್ಡದಾಗಿಲ್ಲ ಅಂದರೆ ಪರಮಾತ್ಮನ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಅರ್ಥ. ಇಡೀ ಭಗವಂತನ ಒಟ್ಟು ವ್ಯಕ್ತಿತ್ವದ ಮುಂದೆ ವಿಶ್ವ ಅಟಾಮಿಕ್ ಇನ್ ಸೈಜ್, ಅಷ್ಟು ಚಿಕ್ಕದಾಗತ್ತೆ. ಗಮನಿಸಬೇಕು, ದೇವರಿಗೆ ಎಷ್ಟು ದೊಡ್ಡವನು ಯೋಚನೆ ಮಾಡಬೇಕು. ಈ ಜಗತ್ತಿನ ಆದ್ಯಂತ ಯೋಚನೆ ಮಾಡಲಿಕ್ಕೆ ನಮಗಾಗೋದಿಲ್ಲ, ಆದರೆ ದೇವರ ವ್ಯಕ್ತಿತ್ವದ ಮುಂದೆ ಜಗತ್ತೆಲ್ಲ ಒಂದು ಆಟಮ್ ಆದಾಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ದೇವರು ಎಷ್ಟು ದೊಡ್ಡವನು ಅನ್ನೋ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇವತ್ತು ವಿಜ್ಞಾನ ಒಪ್ಕೊಂಡಿದೆ ಅದನ್ನು. ವಿಜ್ಞಾನ ನೋಡ್ತಾ ಹೋದಂತೆ ಇವತ್ತು ನಮ್ಮ ಇಡೀ ಭೂಮಿ ನಮ್ಮ ಗ್ಯಾಲಾಕ್ಸಿ ಒಳಗೆ ಸ್ಥಿತಿ ಎಲ್ಲಿ ಬರುತ್ತೆ ಅದರದ್ದು. ಇನ್ನು ಇಡೀ ಗ್ಯಾಲಾಕ್ಸಿನೇ ಭಗವಂತನ ಮುಂದೆ ಏನಾಗುತ್ತೆ ಅಂದರೆ ಇವತ್ತು ಗ್ಯಾಲಾಕ್ಸಿ ಮುಂದೆ ಆಟಮ್ ಹೇಗೆ ಭೂಮಿ ಹೇಗಾಗುತ್ತೋ ಇಡೀ ಗ್ಯಾಲಾಕ್ಸಿ ಪರಮಾತ್ಮನ ಮುಂದೆ ಅಷ್ಟು ಚಿಕ್ಕದಾಗುತ್ತೆ. ವಿಶ್ವ ದೊಡ್ಡವನು ದೇವರು. ಅದಕ್ಕೆ ಪುರುಷ ಸೂಕ್ತದೊಳಗೆ ಪಾದೋಶ್ಯ ವಿಶ್ವಾಭೂತಾನಿ, ಇಡೀ ಪ್ರಪಂಚ ಪರಮಾತ್ಮನ ಪಾದದೊಳಗೆ ಸೇರ್ಕೊಂಡ್ಬಿಡುತ್ತಂತ, ಅಂಗಾಲೊಳಗೆ ಸೇರ್ಕೊಂಡ್ಬಿಡುತ್ತೆ ಪರಮಾತ್ಮನ ಎತ್ತರ ಅಷ್ಟು. ಮತ್ತೆ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಪರಮಾತ್ಮನ ಉದರದ ಮೇಲೆ ಮೂರು ಗೆರೆಗಳಿದೆ ಅಂತ ಹೇಳಿದ್ದಾರೆ. ಇದು ವಿಶೇಷ ಇತ್ತು. ಸಾಮುದ್ರಿಕ ಶಾಸ್ತ್ರದಂತೆ ಹಣೆಯ ಮೇಲೆ, ಕಂಠದ ಮೇಲೆ ಮತ್ತು ಉದರದ ಮೇಲೆ ಮೂರು ಗೆರೆಗಳಿರಬೇಕು. ಅದು ಅತ್ಯಂತ ಲಕ್ಷಣವನ್ನು ತೋರಿಸುತ್ತೆ ಅಂತ ಹೇಳುತ್ತಾರೆ. ಅತ್ಯಂತ ಲಕ್ಷಣವನ್ನು ದ್ವಾತ್ರಿಂಶ ಲಕ್ಷಣಗಳಲ್ಲಿ ಅದು ಸೇರತಕ್ಕಂಥ ಅಂಶ. ಬಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಈ ಸಾಮುದ್ರಿಕ ಶಾಸ್ತ್ರವೇ ನಿನ್ನೆ ಹೇಳಿದ ಹಾಗೆ ಇವತ್ತದು ನಮಗೆ ಜನಕ್ಕೆ ತಿಕ್ಕೇ ಇಲ್ಲ, ತಲುಪೇ ಇಲ್ಲ, ಅದರ ಮಹತ್ವನೇ ಗೊತ್ತಿಲ್ಲ. ಆದರೆ ಸಾಮುದ್ರಿಕ ಶಾಸ್ತ್ರದಂತೆ ಒಂದು ಉದರ ಹೀಗಿರಬೇಕು ಅಂತ ಹೇಳಿದರು. ಆ ರೀತಿ ಪರಮಾತ್ಮನ ಉದರ ಇದೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಉದರ ಆ ರೀತಿ ಉಂಟು. ಉದರದ ವೈಭವವನ್ನ ಒಲಿತ್ರಯಾಂಕಿತಂ, ಆ ಮೂರು ಗೆರೆ ಯಾವಾಗಿರಬೇಕು ಅಂತ, ನಿತ್ಯಂ ಒಲಿತ್ರಯಾಂಕಿತಂ, ಯಾವಾಗಲೂ ಮೂರು ಗೆರೆ ಇರಬೇಕು. ಹಸಿವಾದಾಗಿರೋದು ಬರೀ ಹೊಟ್ಟೆಯಲ್ಲಿದ್ದಾಗಿರೋದಲ್ಲ, ಯಾವಾಗಲೂ ಮೂರು ಗೆರೆ ಇರಬೇಕು ಅಂದ್ರೆ ಅದು ನಿಜವಾದ ಲಕ್ಷಣ. ಮತ್ತೆ ಯಾವಾಗ ಒಂದು ಕಾಲಕ್ಕೆ ಬಂದ್ರೆ ಇಲ್ಲ, ಮತ್ತೆ ಸದಾಕಾಲವೂ ನಿತ್ಯಂ ಅನ್ನೋ ಪದ ಪರಮಾತ್ಮನಲ್ಲಿ ಈ ಒಂದು ವೈಭವ ಯಾವುದೋ ಒಂದು ಕಾಲಕ್ಕಿರೋದಲ್ಲ. ಮನುಷ್ಯ ಎಷ್ಟೋ ಸಾಧನೆ ಮಾಡಿರ್ತಾನೆ, ಒಂದು ಕಾಲಕ್ಕೆ ಮಾಡ್ತಾನೆ, ಆಮೇಲೆ ನೆನಪಾಗುತ್ತಷ್ಟೇ. ಈಗ ಮಾಡಿದ್ದೆ ಅಂತ ಮಾಡಿದ್ದ ಅಂತ ಹುಡುಗರು ನೆನೆಸ್ಕೋಬೇಕು, ಅವನ್ನ ನೆನೆಸ್ಕೋಬೇಕು. ಅವ್ರ ಕೆಲ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿನಲ್ಲಿದ್ದಾಗ 20 ಹೋಳಿಗೆ ತಿಂತಿದ್ದೆ ಅಂತ ಹೇಳ್ತಾನೆ. ಈಗ ಒಂದಿಲ್ಲಕ್ಕಾಗೋದಿಲ್ಲ, ಆಗ ತಿಂತಿದ್ದೆ ಅಂತ ಕತೆ ಹೇಳ್ತಾನೆ ಅಷ್ಟೇ. ಆದರೆ ದೇವರು ಹಾಗಲ್ಲ, ನಿತ್ಯಂ ಸದಾಕಾಲ ಆ ರೀತಿ ಇದ್ದಾನೆ. ಇದು ಭಗವಂತನ ವಿಶಿಷ್ಟವಾದ ವೈಭವ. ಆ ರೀತಿ ಚಿಂತನೆ ಮಾಡ್ತಾ ಇದ್ರೆ ನಮಗೆ ಸ್ವಲ್ಪ ಮಟ್ಟಿಗಾದರೂ ಅಂತ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಆಚಾರ್ಯರ ಸುಮಧ್ವಯದಲ್ಲಿ ಕೇಳ್ತೇವೆ, ಮಧ್ವ ನಮಗೆ ಬರ್ತಾ ಇದೆ ಈ ಚಿಂತನೆಯ ಫಲವನ್ನು ಕಾಣೋ ಹಾಗೆ. ಆಚಾರ್ಯರ ಅನೇಕ ಮುಖವಾದ ವೈಶಿಷ್ಟ್ಯದೊಳಗೆ ಅವರು ಎಷ್ಟು ಬೇಕಾದ್ರೂ ತಿಂತಿದ್ರಂತೆ. ಇದು ವೈಶಿಷ್ಟ್ಯ, ಎಷ್ಟು ಬೇಕಾದ್ರೂ ತಿಂತಾ ಇದ್ರು ಆಚಾರ್ಯರು. ಅವರ ಜೀವನದಲ್ಲಿ ತೀರ ಆರಂಭ ಸುಮಾರು 14-15 ವರ್ಷ ಆಚಾರ್ಯರಿಗೆ ಅಷ್ಟೇ. ಇವತ್ತು ವಿಷ್ಣುಮಂಗಲ ಅಂತಿದೆ ಕಾಸರಗೋಡ ಹತ್ರ, ಅಲ್ಲಿಗೆ ಆಚಾರ್ಯ ಹೊರಟಿದ್ದ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಭಿಕ್ಷೆ ಮಾಡಿಸಿಬಿಟ್ಟು ಆಚಾರ್ಯರಿಗೆ ಒಂದು ಸವಾಲು ಹಾಕ್ತಾನೆ. ಆಚಾರ್ಯ ಆಗಲಿ ತಾವು ವಾಯುದೇವರು ಮೊದಲ ಜಗತ್ತಿ ಸೂಚಿ ತಿಳಿಸಿಬಿಟ್ಟಿರ್ತಾರೆ, ನೀವು ವಾಯುದೇವರು ಅಂತ ಹೇಳ್ತೀರಲ್ಲ, ಹಾಗಿದ್ರೆ ವಾಯುದೇವರನ್ನ ಎಷ್ಟು ಬೇಕಾದ್ರೂ ತಿನ್ನಬಹುದು ಅನ್ನೋ ರೀತಿಯಲ್ಲಿ ಶಾಸ್ತ್ರ ವರ್ಣನೆ ಮಾಡಿದ್ದೆ, ನೀವು ತಿಂತೀರಾ ಅಂತ ಕೇಳ್ತಾರೆ. ಆಯ್ತು ಕೊಡು ಅಂತ ಹೇಳ್ತಾರೆ ಆಚಾರ್ಯರು. ಭಿಕ್ಷೆ ಮುಗಿತಂತೆ, ಆಹಾರ ತಗೊಂಡು ಆಗಿಬಿಟ್ಟಿದೆ ಆಗ್ಲೇನೆ. ಊಟ ಆದಮೇಲೆ ತಂದಿಟ್ಟಂತೆ 200 ಬಾಳೆಹಣ್ಣು ತಂದಿಟ್ಟಂತೆ, 200 ಈ ಕಡೆ ಬಾಳೆಹಣ್ಣು ಆ ಕಡೆ ಬಾಳೆಹಣ್ಣು, ದೊಡ್ಡ ದೊಡ್ಡ ಬಾಳೆಹಣ್ಣು 200 ತಂದಿಟ್ಟಂತೆ. ಆಚಾರ್ಯ ಎಲ್ಲ ತಿನ್ನ ಶುರು ಮಾಡ್ತಾರೆ. ಒಂದಾಯ್ತು, ಎರಡಾಯ್ತು, 10 ಆಯ್ತು, 50 ಆಯ್ತು, 100 ಆಯ್ತು, 150 ಆಯ್ತು, 200 ಆಗೋಯ್ತು. ಆಶ್ಚರ್ಯ, ಬಾಳೆಹಣ್ಣು ಅವ್ರು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಪಾಪ ಬಾಳೆ ಸ್ಟಾಕ್ ಆಯ್ತಾ ಹೊರತಾರೆ ತಿನ್ನ ನಿಲ್ಲಿಸಲಿಲ್ಲ. ಆಯ್ತಾ ಅಂತ ಕೇಳಿದ್ರೆ ಹಾಲಿಟ್ಟಂತೆ, ಕೊಡಗಟ್ಟಲೆ ಹಾಲು ಕುಡಿದು ಬಿಡ್ತಾರೆ. ಅಷ್ಟು ತಿಂತಾರೆ, ಅಷ್ಟು ಬಾಳೆ ಹಾಲನ್ನು ಕುಡಿತಾರೆ. ಈ ರೀತಿ ಇತ್ತೀಚೆಗೆ ಗಿನ್ನೆಸ್ ದಾಖಲೆಗೋಸ್ಕರ ಡ್ರೈವ್ ಮಾಡಲು ಕೊಟ್ಟಿದ್ದ, ಪಾಪ 160 ತಿಂದನಂತೆ. ಸಣ್ಣ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣಲ್ಲ. 160 ಇದ್ದ ಅವ್ರು ವಾಂತಿ ಬಾಳೆಗಳು ಶುರುವಾಗಿಬಿಟ್ಟಂತೆ, ಫೇಲ್ ಆಯ್ತು. ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಅವ್ರು. ಅಂದ್ರೆ ಆಚಾರ್ಯರ ಚರಿತ್ರೆ ಗೊತ್ತಿದ್ದವರಿಗೆ ಈ ಗಿನ್ನೆಸ್ ದಾಖಲೆಗೆ ಹೇಗೆ ಫೇಲ್ ಆದ, ಆಚಾರ್ಯ ಹೇಗೆ ಸದಾಕಾಲವೂ ಕೂಡ ವೈಭವ ತೋರಿಸ್ತಾರೆ. ಅದು ಇನ್ನೊಂದು ರೀತಿ ಇದ್ದಾಗ 4,000 ಬಾಳೆಹಣ್ಣು ತಿಂದರಂತೆ ಅವರಿಗಾಗ 60 ವರ್ಷ. ಗಮನಿಸಬೇಕು, ಇದನ್ನು ಮಾಡಿದಾಗ 15 ವರ್ಷ. 4,000 ಬಾಳೆಹಣ್ಣು ತಿಂದ ಕಥೆ, 30 ಕೊಡ ಹಾಲು ಕುಡಿದ್ರಂತೆ. 30 ಕೊಡ ಹಾಲು, 4,000 ಬಾಳೆಹಣ್ಣು, ಅದು ರಾಜಕೀಯಲಿ ಬಾಳೆಹಣ್ಣು, ರಾಜ ಬಾಳೆಹಣ್ಣು ಅಂತ ಹೇಳಿ ಅದು ತಿಂದರು. ಯಥಾ ಪ್ರಕಾರ ಅದಿಷ್ಟು ತಿಂದಾಯ್ತು. ಇನ್ನು ವಯಸ್ಸಾದ ಮೇಲೆ 70 ವರ್ಷ ಆಚಾರ್ಯ, 70-75 ವರ್ಷ. ಆಗ ಆಚಾರ್ಯರ ಮುಂದೆ 8 ಜನ ಬ್ರಾಹ್ಮಣರು ಊಟಕ್ಕೆ ಕರೆದ್ರಂತೆ. ಆಚಾರ್ಯ ಹೇಳ್ತಾರೆ, ನಾವೆಲ್ಲ ಬೇಗ ಹೋಗಬೇಕಾಗಿದೆ, ಒಬ್ಬೊಬ್ಬರು ಬರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಒಟ್ಟಿಗೆ ತಂದು ಸಾಮೂಹಿಕ ಭಿಕ್ಷ ಒಂದೇ ದಿವಸ. ಈಗ ಸಾಮೂಹಿಕ ಭಿಕ್ಷೆ ಹೊಸದಲ್ಲ, ಆದ್ರೆ ಊಟ ಎಲ್ಲರಿಗೂ ಮಾಡೋದಿಲ್ಲ, ತಮ್ಮ ಆಚಾರ್ಯರು ಅಷ್ಟೇ ಮಾಡ್ತಾರೆ ಅಷ್ಟೇ. ಆಚಾರ್ಯ ಸಾಗರ ಎಲ್ಲ ತಂದು ಇಡಬೇಕು, ಆಚಾರ ಎಷ್ಟು ತಗೋಬೇಕಿದ ಆಶ್ಚರ್ಯ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಏನು ವೈಭವ ಆಚಾರ್ಯ ವೈಭವ. ಪಂಚಾಮೃತ ಅಂತ ಇರ್ತಾರೆ, 1,000 ಜನ ಮಾಡಿಸಿದ್ರು ಅಷ್ಟೇ ಪಂಚಾಮೃತ, 100 ಜನ ಮಾಡಿದ್ರೆ ಅಷ್ಟೇ ಪಂಚಾಮೃತ. ಅದಲ್ಲ, ಅಷ್ಟು ತಕ್ಕಂತೆ ಖರ್ಚು ಮಾಡೋದು. ಇವತ್ತು ಆಚಾರ್ಯರು 8 ಜನ ಭಿಕ್ಷೆ ಮಾಡಿ ಇಡಬೇಕು, ಎಲ್ಲ ತಂದು ಇಡಬೇಕು, ಅಷ್ಟನ್ನು ಒಬ್ಬರೇ ತಗೊಂಡ್ರಂತ. ಆಗ 75 ವರ್ಷದಲ್ಲಿ ಆಚಾರ್ಯ ಇರ್ತಾರೆ. ಲೆಕ್ಕ ಹಾಕಿದರೆ ವಯಸ್ಸಿಗೆ ತಕ್ಕಂತೆ ಬದಲಾವಣೆಗೆ ಆಚಾರ್ಯ ಆಗಲಿಲ್ಲ. ಅಂದ್ರೆ ಅವರ ಅಬೌ ದಿಸ್ ಪ್ರಕೃತಿಯ ಇನ್ಫ್ಲುಯೆನ್ಸ್ ಇದೆಯಲ್ಲ, ಅದರ ಮೇಲಿದ್ದಾರೆ ಆಚಾರ್ಯರು ಅಂತ ಹೇಳಿದ್ರೆ ಒಳ್ಳೆ ದೃಷ್ಟಾಂತ. ಆಗೊಂದು ಪ್ರಸಂಗ ನಡೀತು, ಅಷ್ಟು ತಿಂದಿದ್ದು ನಮಗೆ ಆಶ್ಚರ್ಯವಾಯ್ತಲ್ಲ. ಅವರ ಗುರುಗಳು ಅಚ್ಯುತ ಪ್ರೇಷ್ಠ ಆಚಾರ್ಯರು. ಆಗ 15 ವರ್ಷದಲ್ಲಿದ್ದಾಗ ಅದನ್ನ ನೋಡಿದ್ರು, ಪಕ್ಕದಲ್ಲೇ ಕುತ್ಕೊಂಡು ನೋಡಿದ್ರೆ ಅದನ್ನು. ಆಚಾರ್ಯನ ಕರೆದ್ರಂತೆ, ಬನ್ನಿ ಸ್ವಲ್ಪ ಒಳಗಡೆ ಹೋಗೋಣ ಅಂತ ಹೇಳಿ ಏಕಾಂತದಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡ್ತಾರೆ. ಆಚಾರ್ಯರೇ, ನನಗೆ 2 ಆಶ್ಚರ್ಯವನ್ನು ಕಂಡೆ ಈಗ ಅಂತ ಹೇಳಿದ್ದಾರೆ. ಒಂದು ಆಶ್ಚರ್ಯ, ನೀವು 8 ಬಾಳೆಹಣ್ಣನ್ನು ತಿಂದ್ರಿ, 8 ಹಾಲು ಕುಡಿದ್ರಿ, ಇದು ಮೊದಲನೇ ಆಶ್ಚರ್ಯ. ಅದು ಭೋಜನ ಆದಮೇಲೆ, ಭೋಜನ ಮುಂಚೆನೂ ತಿನ್ನಕ್ಕಾಗೋದಿಲ್ಲ, ಭೋಜನ ಆದಮೇಲೆ ಅಷ್ಟು ತಗೊಂಡ್ರಿ. ಮತ್ತೆ ಭೋಜನ ಆಗಿದ್ದ ಮುಂಚೆ ಅವನು ಹೇಳಿಲ್ಲ, ಮುಂದಿನ ಸ್ವೀಟ್ ಬರುತ್ತೆ ಸ್ವಲ್ಪ ಖಾಲಿಯಾಗಿ ಮಾಡ್ಕೊಂಡಿರ್ತಾರೆ, ಆಗ್ಲೇ ಇನ್ನೊಂದು ಸ್ವೀಟ್ ಇದೆ ಸ್ವಲ್ಪ ಜಾಗ ಬಿಡ್ತಾರೆ. ಅವನು ಹೇಳಿಲ್ಲ, ವಿಷಯನೇ ಹೇಳಿಲ್ಲ ಯಾವುದನ್ನು ಕೂಡ, ಪೂರ್ತಿ ಊಟ ಅನ್ನೋ ತಂದಿಟ್ಟಿದ್ದಾನೆ. ಇದು ಮೊದಲನೇ ಆಶ್ಚರ್ಯ. ಎರಡನೇ ಆಶ್ಚರ್ಯ, ಭಾರಿ ದೊಡ್ಡ ಆಶ್ಚರ್ಯ ಅಂದ್ರೆ, ತನೂದರೆ ನಾಸ್ತಿ ಗರಿಷ್ಠತಾ ಕಥಂ. ನೀವು ಮೊದಲು ನಿಮ್ಮ ಹೊಟ್ಟೆ ಎಷ್ಟು ತೆಳಗಿತ್ತಲ್ಲ, ಇಷ್ಟು ತಿಂದಾದ್ರೂ ಅಷ್ಟೇ ತೆಳಗಿದೆ, ಇದೇನು ಆಶ್ಚರ್ಯ ಅಂತ ಕೇಳಿದ್ರೆ, ಇದು ನಿಜವಾದ ಪವಾಡ ಅಂದ್ರೆ. ಇದು ನಿನ್ನೆ ಒಬ್ರು ಯಾರೋ ಬಂದಲ್ಲ, 1 ವರ್ಷ ಉಪವಾಸ ಇದ್ದು ಬರ್ತೇ ಅಂತ ಹೇಳಿ ಹೊರಗೆ ಒಂದು ಕತೆ ಇದೆ. ಎಷ್ಟು ಉಪವಾಸ ಇದ್ರೋ ಗೊತ್ತಿಲ್ಲ ಅದು ಒಂದು, ಆದರೆ 1 ವರ್ಷ ಉಪವಾಸ ಇದ್ದೆ ಅನ್ನೋ ಕತೆ ಕೇಳಿರ್ತಾರೆ. ಅದು ಭೋಜನಕ್ಕೆ ಸಂಬಂಧಪಟ್ಟಂತೆ ಯೋಗ ಶಕ್ತಿಯಿಂದ ಏನು ಮಾಡಬಹುದು ಅಂತ ಮಧ್ವಾಚಾರ್ಯರು ತೋರಿಸ್ತಾರೆ. ಒಂದು ಮುಖ ಅಷ್ಟು ತಿಂದು ಹೊಟ್ಟೆ ತಳ್ಳಗಿದೆ. ಯಾತಕ್ಕೆ ಅಂದ್ರೆ ಆಚಾರ್ಯ ಏನಂತ ಉಪಾಸನೆ ಮಾಡ್ತಾರೆ ದೇವರನ್ನ, ಉದರಂ ಚಿಂತ್ಯಮೀಶಸ್ಯ ತನುತ್ವೇ ತಖಿಲಂಭರಂ ಒಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಕಯ. ಪರಮಾತ್ಮನ ಉದರ ತೆಳುವಾಗಿದೆ, ಅದಕ್ಕೆ ಉಪನಿಷತ್ ಹೇಳ್ತಾ ಇದೆ. ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನು ಹೇಗೆ ಆರಾಧನೆ ಮಾಡ್ತೇವೋ ಹಾಗೆ ನಮ್ಮ ಸಾಧನೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ದ್ವಾದಶ ಸ್ತೋತ್ರ ಸುಮ್ಮನೆ ಹೇಳಿದ್ದಲ್ಲ, ಆ ಚಿಂತನೆಯಿಂದ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅದಕ್ಕೆ ಅರ್ಥ, ನಿಜವಾದ ಅರ್ಥ ಆಯ್ತು. ಆಗ ಆಚಾರ್ಯ ಹೇಳಿದರಂತೆ, ಗುರುಗಳೇ ಇದಕ್ಕೆ ಕಾರಣ ಹೇಳ್ತೇನೆ, ಕಾರಣ ಇಷ್ಟೇ, ನನ್ನ ಹೊಟ್ಟೆಯೊಳಗೆ ಯಾವಾಗಲೂ ಕೂಡ ಹೊಟ್ಟೆ ಜೀರ್ಣಶಕ್ತಿ ಅಂತ ಕರೀತಾರೆ. ಹೊಟ್ಟೆಯಲ್ಲಿ ಹಸಿವಾದ ಏನಾಗುತ್ತೆ ಗೊತ್ತಾ, ಬೆಂಕಿ ಇಟ್ಟಾಗಿದೆ ಅಂತ ಹೇಳ್ತಾರೆ. ಬೆಂಕಿ ಇಟ್ಟಾಗಿದೆ, ಕರೆಕ್ಟ್ ಮಾತದು, ಸೈಂಟಿಫಿಕಲಿ ನೇಷನ್ ಟೈರ್ಡ್ ಅಂತ ಕರೀತಾರೆ. ಅಲ್ಲಿದ್ದಾಗ ಅದು ಎಲ್ಲ ಜೀರ್ಣ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದು ಅದಕ್ಕೆ ನೀರು ಕುಡಿದ್ಬಿಟ್ಟು ಏನಾಗುತ್ತೆ, ಶಕ್ತಿ ಮೊದಲೇನೆ ಅದು ಡಲ್ ಆಗುತ್ತೆ, ಆದ್ರೆ ಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ. ಅದು ಹೆಚ್ಚು ಆಗಬಾರದು, ಕಡಿಮೆ ಕರೆಕ್ಟ್ ಆಗಿರ್ಬೇಕು. ಅದು ಅದಿದ್ದಾಗ ಜೀರ್ಣ ಮಾಡ, ಅದನ್ನ ವೈಶ್ವಾನರ ಅಂತ ಶಾಸ್ತ್ರ ಕರೆಯೋದು. ವೈಶ್ವಾನರಾಜ್ಞೆ ಅಂದ್ರೆ ಉದರದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ವಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇದು ವೈಶ್ವಾನರಾಜ್ಞೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಉದರದಲ್ಲೂ ಇದ್ದೇ ಇರುತ್ತೆ, ಅದು ಇಲ್ಲರೂ ಜೀರ್ಣ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಎಲ್ಲರೂ ಎಷ್ಟಿರುತ್ತೆ ಗೊತ್ತಾ, ಜಸ್ಟ್ ಒಂದು ಟ್ರೇಸ್ ಇದ್ದಾಗಿರುತ್ತೆ ಅಷ್ಟೇ, ಅಷ್ಟಕ್ಕೆ ಮನುಷ್ಯ ಒದ್ದಾಡ ಹೋಗ್ಬಿಡ್ತಾನೆ. ಆದ್ರೆ ಆಚಾರ್ಯರಿಗೆ ಎಷ್ಟಿದೆ ಅಂದ್ರೆ, ಜಾಜ್ವಲ್ಯಮಾನಂ ಮಮ ಜಾತವೇದ ಸಂಬಂಧ ಹೇಳ್ತ ಅಂಗುಷ್ಠ ಮಾತ್ರ ಜಠರೇ 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 ಪ್ರತಿಷ್ಠಿತ. ಅಂಗುಷ್ಠ ಮಾತ್ರ, ಹೆಬ್ಬೆರಳ ಗಾತ್ರದ ಒನ್ನೇ ನನ್ನ ಉದರದಲ್ಲಿ ಯಾವಾಗಲೂ ಉರಿತಾ ಇರುತ್ತೆ. ಆದ್ರಿಂದ ಇಷ್ಟು ತಿಂದಿದ್ದು ಆಶ್ಚರ್ಯ ಪಡ್ತೀರಿ, ಇಷ್ಟಲ್ಲ ಎಷ್ಟು ಬೇಕಾದ್ರೂ ತಿಂತೇನೆ ಅಂತ ಹೇಳಿದ್ದ. ವಿಶ್ವದ ಹಂಚ ವಿತ್ತತಂ, ವಿಶ್ವವನ್ನೇ ನುಂಗಷ್ಟು ತಿಂದ ಹಾಕೋ ಶಕ್ತಿ ಆ ಬೆಂಕಿಗಿದೆ ಅಂತ ಹೇಳಿದ್ರಂತೆ. ಅಷ್ಟೇ, ಅದಕ್ಕೆ ವೃಕೋದರ ಅಂತ ಅದಕ್ಕೆ ಹೆಸರು. ವೃಕ ಅಂದ್ರೆ ಆ ಪರ್ಟಿಕ್ಯುಲರ್ ಒನ್ನಿಗೆ ವೃಕ ಅಂತ ಹೆಸರು, ಬೇರೆ ಯಾರಲ್ಲೂ ಅವರಲ್ಲಿ ಮಾತ್ರ ಇರತಕ್ಕಂಥದ್ದು, ವಾಯುದೇವರಲ್ಲಿ ಮಾತ್ರ ಇದೆ. ಆದ್ರಿಂದಾಗಿನೇ ವೃಕೋದರ ಅನ್ನೋ ಹೆಸರು ಅವರಿಗೆ ಬಂತು. ಇದು ಗೊತ್ತಾಗದೆ ಜನ ಏನ್ ಮಾಡಿಬಿಟ್ರು, ಪಾಪ ಕನ್ನಡದಲ್ಲಿ ಬೇರೆ ಬಹಳಷ್ಟು ಜನಗಳು ವೃಕೋದರ ಅಂದ್ರೆ ವೃಕ ಅಂದ್ರೆ ತೋಳ, ತೋಳರ ಹೊಟ್ಟೆಯವನು ತಿಳ್ಬಿಟ್ಟು ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಅಂದ್ರೆ ತಬಿ ತಿಳು ತಿನ್ಲಕ್ ಬರೋದಿಲ್ಲ, ಹಾಳಾಗೋಗ್ಲಿ, ತಿಂದವ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಅನ್ನೋ ಗತಿ ಇದೆ ಇವ್ರ ಜನಗಳಿಗೆ. ವಿಷಯ ಅರ್ಥ ಮಾಡ್ಕೊಳ್ಳದೇನೆ ಆಚಾರ್ಯರನ್ನ ದೂಷಣೆ ಮಾಡ್ಲಕ್ಕೆ ಹೋದ ಮಹಾಮೂರ್ಖರು ಇದ್ದಾರೆ. ವೃಕೋದರ ಶಬ್ದ ಅರ್ಥನೆ ಮಾಡ್ಕೊಳ್ಳಕ್ಕಾಗದೆ ಇದ್ದವರು ಇದ್ದಾರೆ. ಆ ರೀತಿ ಒಂದು ಜಠರಾಜ್ಞೆ ಇರೋದ್ರಿಂದ ಅಷ್ಟು ಜೀರ್ಣವಾಯಿತು ಅಂತ ಹೇಳಿದರೆ, ಅವರಿಗೆ ಜಠರಾಜ್ಞೆ ಅಂತದ್ದಿದ್ದರಿಂದ ಎಷ್ಟು ತಿಂದರೂ ಜೀರ್ಣ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಇವತ್ತು ನಮಗೂ ಇರುತ್ತೆ, ಎಂತಗೆ ಅಗ್ನಿ ಇರುತ್ತೆ ಗೊತ್ತೇನು, ಜೀರ್ಣ ಮಾಡೋಕ್ಕಾಗೋದಿಲ್ಲ ಅಂತ ಅಗ್ನಿ ಇರುತ್ತೆ. ಕಿಚ್ಚು ಅಂತಾರಲ್ಲ, ಹೊಟ್ಟೆ ಕಿಚ್ಚು ಇರುತ್ತಲ್ಲ, ಅದು ಭಜಿತೆ ಆಗ್ಬಿಡುತ್ತೆ. ತಿಂದಾನ ಜೀರ್ಣ ಆಗೋದಿಲ್ಲ, ಉಳಿದವರು ಜೀರ್ಣ ಒಂದು ಸಾಧನೆ ಮಾಡಿ ಸಹಿಸಲಕ್ಕಾಗೋದಿಲ್ಲ. ನಮ್ಗೆ ಎರಡು ದೋಷ, ಮೊದಲೇ ನೇಷನ್ ಜಠರಾಗ್ನೆ ವೀಕು, ಜೊತೆಗೆ ಇನ್ನೊಂದು ವೀಕ್ನೆಸ್ ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋದು. ಆ ಹೊಟ್ಟೆ ಕಿಚ್ಚು ಅನ್ನೋ ಪದ ಇದೆಯಲ್ಲ, ಅದರಿಂದ ಅದು ಹೊಟ್ಟೆ ಕಿಚ್ಚಿಲ್ದ ಹೋದ್ರೆ ತಿಂದು ಜೀರ್ಣ ಆಗುತ್ತೆ. ಹೊಟ್ಟೆ ಕಿಚ್ಚಿದ್ರೆ ಇವನು ತಿನ್ನಲಿಕ್ಕೆ ಆಗೋದಿಲ್ಲ ಮನುಷ್ಯರಿಗೆ. ಅಯ್ಯೋ ಅವನು ತಿಂತಾನಲ್ಲ, ನಮ್ಮ ಸಂತಕ್ಕೆ ಅರ್ಧ ಮನುಷ್ಯ ಹಾಳಾಗಿಬಿಡ್ತಾನೆ. ಮಧ್ವಾಚಾರ್ಯರ ಜೀವನ ಎಷ್ಟು ಪಾವನವಾದದ್ದು. ದ್ವಾದಶ ಸ್ತೋತ್ರಕ್ಕೂ ಬದುಕಿದಕ್ಕೆ ಏನು ಸಂಬಂಧ ಅಂದ್ರೆ, ಅವ್ರು ಯಾವ ರೀತಿ ಬದುಕಿದ್ದಾರೋ ಆ ರೀತಿ ಚಿಂತನೆ ಇತ್ತು. ಆ ಚಿಂತನೆಗೂ ಬದುಕಿಗೂ ನೇರ ಸಂಬಂಧ ಇದ್ದಿದ್ರಿಂದ ಅಷ್ಟು ಮಹತ್ವ ಬಂತು. ಈ ಸ್ತೋತ್ರಗಳೆಲ್ಲ ಬರೀ ಹಾಡ್ಲಕ್ಕೆ ಹೇಳಕ್ಕೆ ಅಲ್ಲ, ಅನುಸಂಧಾನ ಮಾಡಿಕೊಂಡ್ರೆ ನಮ್ಮನ್ನು ಎಷ್ಟು ಮೇಲಕ್ಕೆ ಎತ್ತುತ್ತೆ ಅಂತ ಹೇಳತಕ್ಕಂತಹ ಸೂಚನೆಯನ್ನು ಕೂಡ ಆಚಾರ್ಯರು ಕೊಡ್ತಾ ಇದ್ದಾರೆ. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಕಯ ಸ್ಮರಣೀಯ ಮುರೋ ವಿಷ್ಣೋಹ ಇಂದಿರಾವಾಸಂ ಉತ್ತಮಂ ಅನಂತವಂತವದಿವ ಭುಜಯೋರ್ ಅಂತರಂಗತಂ. ಈ ಪರಮಾತ್ಮನ ವಕ್ಷಸ್ಥಳ ವರ್ಣನೆ ಮಾಡ್ತಾ ಇದ್ದಾರೆ. ಉದರ ಆಯಿತು, ಉರ ಉದರಕ್ಕೂ ಉರಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಉದರ ಅಂದ್ರೆ ಹೊಟ್ಟೆ ಸಂಸ್ಕೃತದಲ್ಲಿ, ಉರಸ್ ಅಂದ್ರೆ ಎದೆ. ಪರಮಾತ್ಮನ ಎದೆ ಹೇಗಿದೆ ಅಂದ್ರೆ, ಸ್ಮರಣೀಯ ಮುರೋ ವಿಷ್ಣೋಹ ಇಂದಿರಾ ವಾಸಬುತ್ತಮಂ. ವಿಶ್ವದಲ್ಲಿ ಯಾರ ಎದೆಯಲ್ಲೂ ಮಹಾಲಕ್ಷ್ಮಿ ಇಲ್ಲ, ಶ್ರೀವತ್ಸ ಲಾಂಛನ ವಿಷ್ಣು ಒಬ್ಬನೇ. ಅವತಾರ ಮಾಡ್ತಿರ್ಲೇ ಕೃಷ್ಣಾವತಾರ ಕಾಲಕ್ಕೆ ನೋಡ್ತಾರೆ, ಶ್ರೀವತ್ಸ ಲಾಂಛನ ಪರಮಾತ್ಮ. ತವದ್ಭುತಂ ಬಾಲಕ ಮಂಬುದೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಶ್ರೀವತ್ಸ ಲಾಂಛನ, ಶ್ರೀವತ್ಸತೆ ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಕೂತಿದ್ದಾರೆ ವಕ್ಷಸ್ಥಳದಲ್ಲಿ. ಇಂಥ ಭಾಗ್ಯ ಯಾರಿಗಿದೆ? ಆದ್ರಿಂದ ಪರಮಾತ್ಮನನ್ನ, ಪರಮಾತ್ಮ ಲಕ್ಷ್ಮಿಯನ್ನು ಉದರದಲ್ಲಿ ಇಟ್ಕೊಂಡಿದ್ದೇನೆ ಭಾಗ್ಯವಂತ ಅಲ್ಲ, ಉರದಲ್ಲಿ ಇಟ್ಕೊಂಡಿದ್ದೇನೆ ಭಾಗ್ಯವಂತ ಅಲ್ಲ, ಆತನ ಉರದಲ್ಲಿ ಲಕ್ಷ್ಮೀದೇವಿ ಇದ್ದಾರಲ್ಲ ಅದು ಅವರ ಭಾಗ್ಯ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಯ ಭಾಗ್ಯ, ಬೇರೆ ಯಾವ ದೇವತೆ ಇಲ್ಲದ ಭಾಗ್ಯ ಮಹಾಲಕ್ಷ್ಮಿಗಿದೆ. ಅದಕ್ಕೆ ಭಾಗ್ಯದ ಲಕ್ಷ್ಮಿ ಅಂತ ಆಕೆಯನ್ನು ಕರೆಯೋದು. ನಮಗೆ ಭಾಗ್ಯ ಕೊಡ್ತಾಳೆ ಅಲ್ಲ, ಆಕೆ ಭಾಗ್ಯ. ಎಂತ ಭಾಗ್ಯವತಿ ಮಹಾಲಕ್ಷ್ಮಿ! ಪರಮಾತ್ಮನನ್ನ ಸದಾಕಾಲವೂ ಕೂಡ ವಕ್ಷಸ್ಥಳದಲ್ಲಿ ನೆಲೆಸಿ ಆರಾಧನೆ ಮಾಡತಕ್ಕಂಥ ಭಾಗ್ಯ ಆಕೆಗೆ. ಸ್ಮರಣೀಯ ಮುರೋ ವಿಷ್ಣೋಹೋ ಇಂದಿರಾವಾಸ ಉತ್ತಮಂ ಅನಂತಂ ಅಂತವ ದಿವ. ನೋಡಿ, ಉದರವನ್ನ ತನು ಅಂತ ಕರೆದು ಉರವನ್ನ ಕರೀತಾರೆ. ಅನಂತಂ ಎಷ್ಟು ದೊಡ್ಡದು ಅಂದ್ರೆ ಎಂಡೆ ಕಾಣದಿಲ್ವಂತ ಆ ಕಡೆಗೆ ಈ ಕಡೆ. ಪರಮಾತ್ಮನ ವಕ್ಷಸ್ಥಳಕ್ಕೆ ಆ ಕಡೆ ಕೊನೆ ಈ ಕಡೆ ಕೊನೆ ಕಾಣದೇ ಇಲ್ಲ. ಅಷ್ಟು ವಿಶಾಲ ಹೃದಯ ಅಂಬುದಕ್ಕೆ ಸಾಕ್ಷಿ. ಆದ್ರಿಂದ ಭಗವಂತ ಎಷ್ಟು ದೊಡ್ಡವನು ಅಂದ್ರೆ ಮನಸ್ಸು ಉದಾರವಾಗ್ತಾ ಹೋದಂತೆ ಅದು ಹೆಚ್ಚೆಚ್ಚು ಜನಕ್ಕೆ ಕೊಡ್ತಾನೆ. ದೇವರು ಜಗತ್ಗೆ ಕೊಡ್ತಾನೆ ಅಂದ ಹೃದಯ ಎಷ್ಟು ದೊಡ್ಡದಿರ್ಬೇಕು ಲೆಕ್ಕ. ದೇವರು ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ, ಕಲ್ಪಕಲು ನೀನಿರಲು ಭ್ರಾಂತಿಯಿಂದ, ಪ್ರತಿ ಕಲ್ಪದಲ್ಲೂ ಪ್ರತಿಯೊಬ್ಬನಿಗೂ ಅನ್ನ ಕೊಡ್ತಾನೆ ಪರಮಾತ್ಮ ಅಂದಮೇಲೆ ಅವನ ಹೃದಯ ಎಷ್ಟು ವಿಶಾಲ ಇರಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ. ಅನಂತ ಮಂತವ ದಿವ ಭುಜಯೋಹೋ ಅಂತರಂಗತಂ, ಅನಂತವಾಗಿದೆ. ಆದ್ರೆ ಆಶ್ಚರ್ಯ ಏನು ಗೊತ್ತೇನು, ಒಂದು ರೀತಿ ಕೊನೆ ಇದ್ದಾಗ ಕಾಣುತ್ತಂತ, ಅದಕ್ಕೆ ಕೊನೆ ಇಲ್ಲ ಕೊನೆ ಇದ್ದಾಗ ಕಾಣುತ್ತಂತೆ. ಯಾಕೆ ಗೊತ್ತೇನು, ಎರಡು ತೋಳುಗಳ ಮಧ್ಯೆ ಇದೆಯಲ್ಲ ಅದಕ್ಕೆ ಅಂತ ಹೇಳುತ್ತಾನೆ. ಎರಡು ಭುಜಗಳ ಭುಜಯೋರ್ ಅಂತರಂಗತಂ, ಎರಡು ತೋಳುಗಳ ಮಧ್ಯೆ ಇರೋದ್ರಿಂದ ಕೊನೆ ಇದ್ದಾಗ ಕಾಣುತ್ತೆ. ಈ ಕಡೆ ಬಾರ್ಡರ್ ಇದು, ಆ ಕಡೆ ಬಾರ್ಡರ್ ಅದು. ಆದ್ರೆ ಆಕ್ಚುಲಿ ಅದು ಕೊನೆ ಇಲ್ಲ, ಕೊನೆ ಇಲ್ಲ ಕೊನೆ ಇದ್ದಾಗ ಕಾಣುತ್ತೆ. ಇದು ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ, ಅಘಟಿತ ಘಟನಾಪಟು. ನಿನ್ನೆ ಹೇಳಿದ ಹಾಗೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಏಕಕಾಲದೊಳಗೆ ಅಣುವೆ ಅಂತ ಅಣು ಹೌದು, ಮಹತ್ತಿಗಿಂತ ಮಹತ್ವ ಹೌದು. ಹೀಗೆ ಪರಮಾತ್ಮನ ವಕ್ಷಸ್ಥಳ ಇದೆ. ಆ ಚಿಂತ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾಗ, ಇವತ್ತು ತನ್ನ ಚೆಸ್ಟ್ ವೈಡ್ ಆಗ್ಬೇಕು ಅಂತೇಳಿ ಯಾವ ಮಾಡಿದ್ದು 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 ಮಾಡಿದ್ದೇನೆ. ಈ ಫಿಸಿಕಲ್ ಚೆಸ್ಟ್ ಎಷ್ಟು ವೈಡ್ ಆದ್ರೂ ಉಪಯೋಗ ಇಲ್ಲ, ಸ್ಪಿರಿಚುಯಲ್ ಚೆಸ್ಟ್ ವೈಡ್ ಆಗ್ಬೇಕು ಅಂತ ಹೇಳಿದ್ದೆ. ಸ್ಪಿರಿಚುಯಲ್ ಚೆಸ್ಟ್ ವೈಡ್ ಆಗ್ಲಿಕ್ಕೆ ಈ ವ್ಯಾಯಾಮ ಪ್ರಯೋಜನಕ್ಕೆ ಬರೋದಿಲ್ಲ, ಈ ವ್ಯಾಯಾಮ ಪ್ರಯೋಜನಕ್ಕೆ ಬರೋದಿಲ್ಲ. ಶಾಸ್ತ್ರಾಭ್ಯಾಸ ಮಾಡ್ಬೇಕದೆ. ಶಾಸ್ತ್ರಾಭ್ಯಾಸ ಮಾಡ್ತಾ ಹೋದಂತೆ ಆಗ ಅದಕ್ಕೆ ಅರ್ಥ ಆಗುತ್ತೆ. ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ, ಈ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಮಾತಾಚ ಕಮಲಾದೇವಿ ಪಿತಾದೇವೋ ಜನಾರ್ದನಃ, ನಾವು ಶೋಕದ ಪುರಾಣ ಶೋಕದಲ್ಲಿ ಕೇಳುತ್ತೇವೆ. ಇಡೀ ಎಲ್ಲರ ತಾಯಿ ಮಹಾಲಕ್ಷ್ಮಿ, ಎಲ್ಲರ ತಂದೆ ನಾರಾಯಣ. ಆದ್ದರಿಂದ ಬಾಂಧವ ವಿಷ್ಣು ಭಕ್ತಾಶ್ಚ, ನಮ್ಮ ವಿಷ್ಣು ಭಕ್ತರೆಲ್ಲ ಬಂಧುಗಳೇನೆ. ರಕ್ತ ಸಂಬಂಧಿಗಳು ಸಂಬಂಧಿಗಳು ಅಂತ ಹೇಳೋ ಕಾಲ ಅಲ್ಲ. ಎಲ್ಲಾ ಕಾಲಕ್ಕೂ ಭಗವದ್ಭಕ್ತರಿದ್ದಾರಲ್ಲ, ಅವರು ನಮ್ಮ ಸಂಬಂಧಿಗಳು. ಆದ್ದರಿಂದ ಸ್ವದೇಶೋ ಭುವನತ್ರಯಂ, ಮೂರು ಲೋಕಗಳು ನಮ್ಮ ಸ್ವಂತ ಸ್ಥಳ ಇದ್ದಾಗೆ. ಯಾಕೆ ಅಷ್ಟು ದೊಡ್ಡದು ಪರಮಾತ್ಮನಿಗೆ ಸೇರಿದ್ದು, ನಾವು ಪರಮಾತ್ಮನ ಮಕ್ಕಳಾದ್ದರಿಂದ ನಮಗೆ ವಿಶ್ವ ಕುಟುಂಬಿ ಅನ್ನೋ ಕಾನ್ಸೆಪ್ಟ್ ಆಗಬಾರ. ಈ ಒಂದು ವೈಶಾಲ್ಯದ ಚಿಂತನೆಗೆ ಇದ್ಬೇಕು. ರಾಮದೇವರು ವೈಕುಂಠ ಕೊಡ್ತಿದ್ದ ಪರಂಧಾಮ ಕೊಡ್ತಾ ಇದ್ದಾರೆ, ಆಹ್ವಾನ ಕೊಟ್ಟರು. ಎಷ್ಟು ವಿಶಾಲ ಹೃದಯ ಲೆಕ್ಕ ಹಾಕಿ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರಿಗೆ ಮೋಕ್ಷ ಬೇಕು ಬನ್ನಿ ಬನ್ನಿ ಅಂತ ಪರಮಾತ್ಮ ಕರೀತಾ ಇದ್ದ. ಆ ರೀತಿ ಯಾರಿಗೆ ಮೋಕ್ಷ ಅಂದ್ರೆ ಆತನ ಮನೆ ಅದು. ಮನೆ ಒಂದು ಮನೆ ಎಷ್ಟು ಜನ ಹೋಗ್ಲಿಕ್ಕಾಗುತ್ತೆ ಲೆಕ್ಕ ಹಾಕಿ. ಲಿಮಿಟ್ ಮಾಡ್ತಾರೆ, 100 ಟೋಕನ್ ಕೊಟ್ಟಂತೆ ಬರಬಹುದು ಬೇಕಾದ್ರೆ. ಆದ್ರೆ ಪರಮಾತ್ಮ ಒಂದು ಓಪನ್ ಇನ್ವಿಟೇಷನ್, ಎಷ್ಟು ಜನ ಬೇಕಾದ್ರೆ ಬರಬಹುದು, ಹೋಗೋರಿಲ್ಲ ಬಿಟ್ಬಿಡಿ. ಆದ್ರೆ ಪರಮಾತ್ಮ ಕರೀತಾನೆ ಅಂತ ಅರ್ಥ ಮಾಡ್ಕೊಂಡ್ರೆ ದೇವರು ಯಾವುದಕ್ಕೂ ಸೀಮಿತ ಆಗೋದಿಲ್ಲ. ಅನಂತ ಅಂದ್ರೆ ಅನಂತನೇ. ಆತನ ಹೃದಯ ಚಿಂತನೆ ಆಗಿದ್ರೆ ಅದು ನಿಜವಾದ ಅರ್ಥದಲ್ಲಿ ದೇವರನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂತ. ಸ್ಮರಣೀಯ ಮುರು ವಿಷ್ಣು ಇಂದಿರಾವಾಸ ಉತ್ತಮಂ ಅನಂತ ಮಂತವ ದಿವ ಭುಜಯೋರಂತರಂಗತಂ. ಶಂಖಚಕ್ರ ಗದಾಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶಂ. ಇದು ದೇವರ ಭುಜಗಳ ವರ್ಣನೆ ಮಾಡ್ತಾ ಇದ್ದಾರೆ. ವಕ್ಷಸ್ಥಳ ವರ್ಣನೆ ಮಾಡಿದ ಮೇಲೆ ಭುಜಯೋರ್ ಅಂತರಂಗತಂ, ಎರಡು ತೋಳುಗಳ ಮಧ್ಯ ಪರಮಾತ್ಮನ ಎದೆ ಇದೆ ಅಂತ ಹೇಳಿದರಲ್ಲ, ಇನ್ನು ಪರಮಾತ್ಮನ ತೋಳುಗಳು ಹೇಗಿವೆ? ಶಂಖಚಕ್ರ ಗದಾಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾ, ಶಂಖ ಚಕ್ರ ಗದಾ ಪದ್ಮಗಳನ್ನ ಪರಮಾತ್ಮನ ಕೈಗಳು ಧರಿಸಿವೆ. ನಾಲ್ಕು ಕೈಗಳು, ನಾಲ್ಕು ಆಯುಧಗಳು, ಶಂಖ ಚಕ್ರ ಗದಾ ಪದ್ಮ. ಇದನ್ನ ಚಿಂತಿಸಿ ಪರಮಾತ್ಮ ಯಾವ ದೇವತೆ ಕೈಯಲ್ಲೂ ಕೂಡ ಈ ನಾಲ್ಕು ಆಯುಧ ಚಿಂತನೆ ಇಲ್ಲ, ವಿಷ್ಣುವಿಗೆ ಮಾತ್ರ ಚಿಂತನೆ. ಅದು ಶಿವ ಅಂತಕ್ಷ ತ್ರಿಶೂಲ ನೆನಪಾಗ್ತದೆ ನಮಗೆ. ಶಿವ ಅಂತಕ್ಷ ತ್ರಿಶೂಲ ನೆನಪು ಆಗ್ಬೇಕು. ಗಣೇಶ ಅಂತಕ್ಷಣ ಈ ಕಡೆ ಮೋದಕ, ಈ ಕಡೆಗೆ ಪಾಶ, ಪಾಶಾಂಕುಶ ಧರ, ಚಕ್ರಶಂಖ ಧರ ಅಲ್ಲ ಗಣೇಶ. ಇವತ್ತು ಎರಡ ಮಾಡಿ ಹಾಕ್ಬಿಡ್ತಾರೆ ಬಿಡಿ, ನಮ್ಗೆ ಅಂಡೆ ಮಾಡೋರು ಏನೋ ಟೋಪಿ ಕೂಡ ಹಾಕ್ಬಿಡ್ತಾರೆ ಗಣೇಶನಿಗೆ. ಇದು ಈ ರೀತಿ ಗಣೇಶ ಗಣೇಶ ಅಲ್ಲ. ಶಾಸ್ತ್ರೋಕ್ತವಾದ ಗಣೇಶ ಪಾಶದಂತ ಅಂಕುಶ ಅಭಯೇ, ಪಾಶದಂತ ಅಂಕುಶ ಅಭಯ. ಗಣೇಶನ ಚಿತ್ರ ಅಷ್ಟು. ಒಬ್ಬೊಬ್ಬ ದೇವರಿಗೆ ಒಂದೊಂದು ಲಾಂಛನ ಇದೆ. ಇವತ್ತು ವಿಷ್ಣುವಿನ ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ ಭುಜಾ ಪೀನವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಅವಿನ್ಯಾಗಿವೆ ಪೀನಾ ವೃತ್ತ, ಪೀನಾ ಅಂದ್ರೆ ಗುಬ್ಬಿವೆ, ವೃತ್ತ ಅಂದ್ರೆ ದುಂಡಾಗಿವೆ. ಅದು ಒಂದು ರಕ್ಷಣಾ ಶಾಸ್ತ್ರದಂತೆ ತೋಳುಗಳು ಹೇಗಿರಬೇಕು ಅಂತ ಹೇಳಿ. ಆ ಕೈಗಳ ಕೆಲಸ ಏನು ಅಂತ ಮುಂದಿನ ಪ್ರಶ್ನೆ. ಕೈಗಳ ಕೆಲಸ ಏನು? ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಆ ಕೈಗಳಿಗೆ ಜಗದ್ರಕ್ಷಣೆ ಮಾಡೋದೊಂದೇ ಕೆಲಸ, ಬೇರೆ ಕೆಲಸ ಇಲ್ವೇ ಇಲ್ವತ್ತು. ಪರಮಾತ್ಮನ ಕೈಗಳಿಗೆ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನಿಶಂ, ಅನಿಶಂ ಯಾವಾಗಲೂ ಕೂಡ ಜಗದ್ರಕ್ಷಣೆ ಮಾಡೋದೊಂದೇ ಪರಮಾತ್ಮನ ಕೆಲಸ. ಸ್ವಲ್ಪ ಯೋಚನೆ ಮಾಡಿದರೆ ದೇವರಲ್ಲಿ ನಮ್ಮ ಭಕ್ತಿ ಎಷ್ಟು ಜಾಸ್ತಿ ಆಗ್ತದೆ ನೋಡಬೇಕು. ನಮ್ಮನ್ನು ಯಾರು ಕಾಪಾಡ್ತಾರೆ? ದೇವರು ಕಾಪಾಡ್ತಾನೆ. ಜನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜನರು ತಮ್ಮನ್ನೇ ಕಾಪಾಡಿಕೊಳ್ಳಕ್ಕಾಗೋದಿಲ್ಲ ಅಂದಮೇಲೆ ಇನ್ನು ಉಳಿಯೋರು ಕಾಪಾಡೋ ಪ್ರಶ್ನೆ ಏನು ಬಂತು? ಇವತ್ತು ಸಾಧ್ಯ ಇಲ್ಲ. ಮತ್ತೆ ಎಷ್ಟು ಕಾಪಾಡಿದ್ರು ಲಿಮಿಟ್ ಲಿಮಿಟೆಡ್ ಸೆನ್ಸ್ ಅಲ್ಲೇ ಹೊರತು ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಕಾಪಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಶಕ್ತಿ ಇರೋದು ಯಾರಿಗೆ? ಪರಮಾತ್ಮನಿಗೆ ಮಾತ್ರ. ಪರಮಾತ್ಮನಿಗೆ ಶಕ್ತಿ ಇದೆ, ಆದರೆ ಅವನು ಅನೇಕ ಕೆಲಸಗಳ ಮಧ್ಯೆ ಈ ಕೆಲಸವನ್ನು ಮಾಡ್ತಾನಂತ ಪ್ರಶ್ನೆ ಬಂತು. ಇವತ್ತು ವಾಚ್ಮನ್ ಇಟ್ಟಿರ್ತಾರೆ, ವಾಚ್ಮನ್ ಕೆಲಸ, ವಾಚ್ಮನ್ ತನ್ನ ಕೆಲಸ ಬೇರೆ ಇರುತ್ತೆ ಪಾಪ, ಮಧ್ಯೆ ವಾಚ್ಮನ ಕೆಲಸ ಮಾಡ್ತಾನೆ. ಈ ಸಂಬಳ ತಗೊಂಡು ಉಪಯೋಗ ಮಾಡ್ಬೇಕಲ್ಲ, ಅದನ್ನ ಆ ಕೆಲಸ ಮಾಡ್ತಾರೆ. 24 hours ವರ್ಕಿಂಗ್ ಅವರ್ಸ್ ಪುಣ್ಯಕ್ಕೆ ಯಾವ ಸರ್ಕಾರದಲ್ಲೂ ಇಲ್ಲ, ಮಾಡಿದ್ರೆ ಸಾಧ್ಯವೂ ಇಲ್ಲ. ಅಗೇನೆಸ್ಟ್ ರೂಲ್ಸ್ ಪ್ರಕಾರ ಅಗೇನೆಸ್ಟ್ ಆಗಲ್ಲ, ಮಾಡಿಸಬಾರ್ದು ಕೂಡ. ಮನುಷ್ಯನಿಗೆ ಶಕ್ತಿ ಇಲ್ಲ, ಅದರಿಂದ ಆ ರೀತಿ ಮಾಡಿಸಿದರೆ ಇಲ್ಲಿ ಅವನಾದ್ರೂ ಹಾಳಾಗ್ತಾರೆ, ಸಮಾಜನೂ ಹಾಳಾಗುತ್ತೆ. ಅಷ್ಟು ಶಕ್ತಿ ಯಾರಿಗೂ ಇಲ್ಲ. ಆದರೆ ಪರಮಾತ್ಮ ಎಂಥವನು ಗೊತ್ತೇ? ಗೊತ್ತು. ಎಂಥವನು ಕೂಡ 24 hours ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ದಿವಸ 24 hours ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅನಾದ್ಯನಂತ ಕಾಲದೊಳಗೆ 24 hours ಪರಮಾತ್ಮ ಏನು ಕೆಲಸ ಮಾಡ್ತಾನಂತೆ? ಜಗತ್ತು ರಕ್ಷಣೆ ಮಾಡ್ತಾನಂತೆ. ಅಲ್ಲಿ ತಮಾಷೆ ಅಂದರೆ ತನ್ನ ಕೆಲಸ ಒಂದಿದೆ, ರಕ್ಷಣೆನೂ ಮಾಡ್ತಾನೆ ಅಲ್ಲ, ಪರಮಾತ್ಮ ಕೆಲಸ ಅಂತ ಇಲ್ವೇ ಇಲ್ಲಂತೆ. ಜಗದ್ರಕ್ಷಾ ಕೇವಲೋದ್ಯೋಗಿನ ಅನಿಶಂ, ಕೇವಲ ಜಗದ್ರಕ್ಷಣೆ ಒಂದೇ ಅವನ ಕೇವಲ ಉದ್ಯೋಗ, ಬೇರೆ ಕೆಲಸವೇ ಪರಮಾತ್ಮನಿಗಿಲ್ಲ. ನಮಗೀಗ ಅರ್ಥ ಆಗುತ್ತೆ ದೇವರು ಯಾಕೆ ಶರಣ ಹೊಂದಬೇಕು ಅಂದ್ರೆ ನಮಗೋಸ್ಕರ ಪೂರ್ತಿ ನಿಂತಿದ್ದಾನೆ ಪರಮಾತ್ಮ. ಬೇರೆ ಯಾರು ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಡಾಕ್ಟರ್ ಬೇಕಾದ್ರೆ ಹೇಳಿ, ನಿಮಗೆ ರಾತ್ರಿ 12 hours ಹೋಗಿ ನಿಮಗೆ ಏನ್ರಿ, ನಮಗೂ ಒಂದು ಕೆಲಸ ಅಂತ ಇರುತ್ತೆ, ನಮಗೂ ಮನೆ ಮಾಟ ಅಂತ ಇರುತ್ತೆ. ಕೆಲವು ಡಾಕ್ಟರ್ ಬಂದ್ರೆ ಫೋನ್ ಹಾಕಿ ಸೋಡೋದಿಲ್ಲ, ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಬೇರೆ ಕಡೆ ಇರ್ತಾರೆ, ಅಥವಾ ರೆಸ್ಪಾಂಡ್ ಮಾಡೋದಿಲ್ಲ, ಅದು ಎತ್ತಕ್ಕೆ ಹೋಗೋದಿಲ್ಲ. ಯಾಕೆ? ನಮಗೂ ಬೇರೆ ಕೆಲಸ ಇದೆ. ಈಗ ನೀವು 1,00,000 ಕೊಟ್ಟರು ನಾವು ಮನುಷ್ಯರು ತಾನೆ, ಎಷ್ಟಂತ ಮಾಡಕ್ಕಾಗುತ್ತೆ ಅಂತ ಕೇಳುತ್ತೆ. ಎಷ್ಟೇ ಮನಸ್ಸು ವಿಚಾರ ಇರಬಹುದು ಪಾಪ, ಅವ್ರ ಶಕ್ತಿ ಲಿಮಿಟೆಡ್ ಆದ್ರಿಂದ ಅವ್ರು ಲಿಮಿಟ್ ಮಾಡ್ಕೋಬೇಕಾಗುತ್ತೆ. ವರ್ಕಿಂಗ್ ಅವರ್ಸ್ ಅಂತ ಹಾಕ್ಬೇಕಾಗತ್ತೆ. ದೇವ್ರಿಗೆ ವರ್ಕಿಂಗ್ ಅವರ್ಸ್ ಅಂತ ಇಲ್ಲ, ವರ್ಕಿಂಗ್ ಅವರ್ಸ್ ಇಬ್ಬರಿಗಿಲ್ಲ, ರಾಮದೇವರಿಗೂ ಇಲ್ಲ, ಯಮದೇವರಿಗೂ ಇಲ್ಲ. ರಾಮದೇವ್ ರಕ್ಷಣೆ ಮಾಡ್ತಾನೆ ಇರ್ತಾರೆ, ಯಮದೇವರು ಕೊಯ್ತಾನೆ ಇರ್ತಾರೆ, ಆದ್ರಿಂದ ಅವರಿಗೂ ವರ್ಕಿಂಗ್ ಅವರ್ಸ್ ಅಂತ ಇಲ್ಲ. ವರ್ಕಿಂಗ್ ಅವರ್ಸ್ ಇದ್ದಿದ್ರೆ ಮನುಷ್ಯ ಬಿಡಿ 10:30 ಅಂತ 5:30 ಸಾಯ್ತಾನೆ ಅಂತ ಇದ್ದಿದ್ರೆ ಯೋಚನೆ ಇದ್ದಿಲ್ಲ. ಅವ್ರು 5:30 ಆದ್ಮೇಲೆ ಬೆಳಗ್ಗೆನವ್ರು ಯೋಚನೆ ಅಂತ ತಿಳ್ಕೋಬಹುದಾಗಿದೆ. ಆದ್ರೆ ಯಮದೇವರ ಅತಿಥಿ 24 hours ವರ್ಕಿಂಗ್ ಅವರ್ಸ್, ಯಾವ ಕಾಲಕ್ಕೆ ಬೇಕಾದ್ರೂ ಮನುಷ್ಯ ಸಾಯಬಲ್ಲ, ದೇವರು ಯಾವ ಕಾಲಕ್ಕೆ ಬೇಕಾದ್ರೂ ಕಾಪಾಡಬಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ರಾಮನಾಭವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಅರ್ಥ ಆಗುತ್ತೆ. ಯಮದೇವರಿಂದ ಕಾಪಾಡಬೇಕಾದ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಸಾಕ್ಷಾತ್ ನಾರಾಯಣನಿಗೆ ಸಾಧ್ಯ. ಸ್ವಾತಂತ್ರ್ಯನ ಯಾಕೆಂದ್ರೆ ಅವನಂತೆ ನಮಗೋಸ್ಕರ ಇರ್ತಕ್ಕಂಥವನು ಯಾರು ಇಲ್ಲ. ಎಕ್ಸ್ಕ್ಲೂಸಿವ್ಲಿ ಫಾರ್ ಯುವರ್ ಸೇಕ್ ಅಂತ ಹೇಳ್ತೇವಲ್ಲ, ಹಾಗೆ ನಿಮಗೋಸ್ಕರ ಅನ್ನೋ ಪದ ಅಲ್ಲಿ ಉಪಯೋಗಿಸ್ತಾರೆ. ನಾವು ಎಷ್ಟೇ ಉಪಯೋಗಿಸಿದ್ರು ಕೂಡ, ಎಷ್ಟೇ ಉಪಯೋಗಿಸಿದ್ರು ಕೂಡ ನಮಗೊಂದು ಅದು ರಿಲೇಟಿವ್ ಸೆನ್ಸ್ ಅಲ್ಲಿ ಉಪಯೋಗಿಸ್ತೇವೆ. ಪರಮಾತ್ಮ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಉಪಯೋಗಿಸ್ತಾನೆ. ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನಿಶಂ. ಅವನಿಗೆ ಅದಕ್ಕೆ ತನ್ನ ಕೆಲಸ ಇಲ್ಲ ಅಂದ್ರೆ, ಪರಮಾತ್ಮ ತನ್ನ ಕೆಲಸ ಇದ್ದಿದ್ರೆ ಏನಾಗ್ತಿದ್ದ? ಅವನು ಅಪೂರ್ಣನಾಗ್ತಾ ಇದ್ದ. ಪರಮಾತ್ಮ ಯಾರು? ಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇವತ್ತು ಪರಮಾತ್ಮ ಪೂರ್ಣನಾದ್ದರಿಂದ ಅವನಿಗೆ ತನ್ನ ಕೆಲಸ ಅಂತ ಇದ್ರೆ ಅಪೂರ್ಣನಾಗ್ತಿದ್ದ, ಆದ್ರಿಂದ ನಮಗೋಸ್ಕರ ರಕ್ಷಣೆ ಮಾಡಕ್ಕೆ ಇದ್ದಾನೆ. ಒಬ್ಬ ತಾಯಿ ಅಡಿಗೆ ಮಾಡ್ತಾಳೆ, ಏನೋ ಮೈಸೂರು ಪಾಕ್ ಮಾಡ್ತಿರ್ತಾಳೆ, ಪಾಪ ಮಗು ಬರುತ್ತೆ, ಅಮ್ಮ ನನಗ ಕೊಡ್ತೀಯ ಅಂತ ಕೇಳುತ್ತೆ. ತಾಯಿ ಹೇಳ್ತಾಳೆ, ನಿನಗೇ ಅಯ್ಯ ಮಾಡಿರೋದು ಅಂತ ಹೇಳ್ತಾಳೆ, ನಿನಗೇ ಮಾಡಿರೋದು ಇದನ್ನ. ಕೊನೆ ತಾನು ತಿಂತಾಳೆ, ಆದ್ರೆ ನಿನಗೇ ಮಾಡಿರೋದು ಅಂತ ಬಾಯಲ್ಲಿ ಹೇಳ್ತಾಳೆ. ಪಾಪ ಮೊದಲು ಕೊಟ್ಟಬೇಕಾದ್ರೆ ತಿನ್ಬಹುದು, ತಾನು ತಿಂದೇನು ಇರೋದಿಲ್ಲ, ಆದ್ರೆ ನಿನಗೇ ಅನ್ನೋ ಮಾತನ್ನು ಉಪಯೋಗಿಸ್ತಾಳೆ. ದೇವ್ರ ಹಾಗಲ್ಲ, ತಾನು ತಿನ್ನೋದೇ ಇಲ್ಲ ಪರಮಾತ್ಮ, ಬರೀ ನಮಗಷ್ಟೇ ಕೊಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ರೆ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತ ದೀನನೋ, ಇನ್ನೇನು ಈತನ ಲೀಲೆ. ಈಗ ದೇವ್ರ ಬಗ್ಗೆ ನಮ್ಮ ರೀತಿನೇ ಬೇರೆ ಆಗಿಬಿಡುತ್ತೆ. ಇವತ್ತು ನಮ್ಮಿಂದ ಏನಾದ್ರು ತಗೊಳ್ತಾನಲ್ಲ, ಆ ದೇವರು ದೇವರಲ್ಲ ಅಂತ ಕರೀತ. ನಮ್ಮಿಂದ ಏನಾದ್ರು ತಗೊಳ್ಳೋದಾದ್ರೆ ಅವನು ಇಲ್ಲ ಅಂತ ಆಯ್ತದ, ಒಟ್ಟು ಅವನು ಪೂರ್ಣನಲ್ಲ ಅಂತ ಆಗತ್ತೆ. ನಮಗೆ ಕೊಡ್ಲಿಕ್ಕೆ ದೇವರಿದ್ದಾನೆ ಹೊರತು ತಗೊಳ್ಳಕ್ಕೆ ದೇವರಿಲ್ಲ. ನಾವು ಕೊಡ್ತೇವಲ್ಲ ಅಂದ್ರೆ ನಮ್ಮ ಭಕ್ತಿ ತೋರ್ಸಕ್ ನಾವು ಕೊಡೋದಷ್ಟೇ. ದೊಡ್ಡವ್ರು ಬಂದ ಹೂ ಕೊಡ್ತಾರೆ, ಹೂ ತಿನ್ಬೇಕು ಅವ್ರದ್ದು, ಏನ್ ಮಾಡಿ ಹೂ ತಗೊಂಡವ್ರು ಪಾಪ. ನಾವು ಬರೀ ಕೈಲಿ ಕೊಡಿ ಏನೋ ಕೊಡಬಾರದು, ಒಂದು ನಮ್ಮ ಒಂದು ಗೌರವ ಸೂಚಿಸೋದಕ್ಕೋಸ್ಕರ ಕೊಡದೆ ಹೊರತು ಅದು ಅವರಿಗೆ ಬೇಕಾದ್ದಲ್ಲ. ಈ ಮಾತು ನಮ್ಗೆ ಅರ್ಥವಾದ್ರೆ ಪರಮಾತ್ಮ ಎಷ್ಟು ಪೂರ್ಣ, ಆ ಪೂರ್ಣತೆಯನ್ನು ಹೇಳೋದಕ್ಕೋಸ್ಕರ ಜಗದ್ರಕ್ಷ ಕೇವಲೋದ್ಯೋಗಿನಃ ಅನೀಶಂ. ರಕ್ಷಣೆ ಮಾಡಕ್ಕೆ ಅಂತ ಇರ್ತಾರೆ ಪಾಪ ಪೊಲೀಸ್, ಡಾಕ್ಟರ್ ಫೋನ್ ಮಾಡ್ತಾರೆ, ಡಾಕ್ಟರ್ ಬರ್ತಾರೆ, ಬರೀ ಕೈಲಿ ಬರ್ತಾರೆ, ಇವರು ನಿರಾಸೆ ಆಗಿಬಿಡುತ್ತೆ. ಡಾಕ್ಟರ್ ಕಿಟ್ಟೆ ತಂದಿಲ್ಲ, ಸ್ಟೆತೋಸ್ಕೋಪ್ ಇಲ್ಲ, ಇಂಜೆಕ್ಷನ್ ಇವೆಲ್ಲ ಔಷಧಿಗಳೇ ಇಲ್ಲ ಪಾಪ. ಕೆಲ ಡಾಕ್ಟರ್ ಹೇಳೇ ಬಿಡ್ತಾರೆ, ಏನಾಗಿರುತ್ತೆ ನೋಡ್ತಾರೆ, ಅರ್ಜೆಂಟ್ ಕರ್ಕೊಂಡೋಗಿ ಯಾರ ಹತ್ರ ಅವರು. ನೀವು ಡಾಕ್ಟರ್ ಹೌದು, ಏನು ತಂದೆ ಇಲ್ಲ, ನಾನು ಏನು ಮಾಡಕ್ ಬರೋದಿಲ್ಲ, ಜೊತೆಗಿದ್ರೆ ತಾನೆ ಏನೇನು ಮಾಡ್ಲಿಕ್ಕೆ, ನಾನು ಯಾವ ಔಷಧಿಗಳು ಇಲ್ಲ, ಸಾಮಗ್ರಿಗಳು ಇಲ್ಲ ಅಂತ ಹೇಳ್ಬಿಡ್ಬೋ. ದೇವ್ರ ಹಾಗಲ್ಲ, ರಕ್ಷಣೆ ಮಾಡೋದು ಆತನ ಕೆಲಸ. ಹೇಗಿದ್ದಾನೆ ಗೊತ್ತೆ ಪರಮಾತ್ಮ? ಶಂಖ ಚಕ್ರ ಗದಾ ಪದ್ಮ ಫುಲ್ಲಿ ಎಕ್ವಿಪ್ಡ್ ಪರಮಾತ್ಮ. ಯಾವ ನೋಡಿದ್ರು ಹಾಗೆ ಇರ್ತಾರೆ ಅಂದ್ರೆ, ಇವತ್ತು ಯಾವ ರಿಸರ್ವ್ ಪೊಲೀಸ್ 24 hours ಮೇಲೆ ಗನ್ ಇಟ್ಕೊಂಡು ಓಡಾಡೋದಿಲ್ಲ, ಅದೇ ಭಾರ ಆಗುತ್ತೆ ಅಷ್ಟು, ಕೊನೆಗೆ ಆಗೋದಿಲ್ಲ ಅವನಿಗೆ, ಆದ್ರೆ ಅದ್ರ ಲಿಮಿಟ್ ಇರ್ತದೆ. ಆದ್ರೆ ದೇವರು ಸದಾಕಾಲ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡೇ ಇರ್ತಾರಂತೆ. ಈ ರೀತಿ ಎವರ್ ರೆಡಿ ಅಂದ್ರೆ ಎವರ್ ರೆಡಿ, 24 ತಾಸು ಶಂಖಚಕ್ರ ಕಥಾಪದ್ಧಗಳ ಸಮೇತ ದೇವರು ಇದ್ದಾನೆ, ನಾವು ರಕ್ಷಣೆ ಮಾಡೋಕ್ಕೋಸ್ಕರ ಇದ್ದಾನೆ. ನಮಗೆ ಇನ್ನೂ ಸಣ್ಣ ಪ್ರಶ್ನೆಗಳು ಬರ್ತವೆ. ಅದು ಸರಿ, ದೇವರನ್ನು ರಕ್ಷಣೆ ಮಾಡಬೇಕಾದ್ರೆ ಶಂಖಚಕ್ರ ಕಥಾಪದ್ಧಗಳೇ ಬೇಕು ಅವನಿಗೆ. ಹಾಗಿದ್ರೆ ಡಾಕ್ಟ್ರಿಗೆ ಇಜೇಶ್ವರ ಚಲೆಂಜ್ ಬೇಕೇ ಬೇಕಾಗ್ತದೆ. ಆದರೆ ದೇವರಿಗೆ ಅವೆಲ್ಲ ಬೇಕಾಗಿದ್ರೆ ದೇವರಿಗೆ ಅದೇನೂ ಬೇಕಿಲ್ಲ. ದೇವರು ಎಂಥ ಶಕ್ತಿ ಸಂಪನ್ನ ಗೊತ್ತೇನು? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಕಣ್ಣು ಬಿಟ್ಟರೆ ಸಾಕು, ಸಂಕಲ್ಪ ಮಾಡಿದ್ರೆ ಸಾಕು, ಕೆಲಸ ಆಗಿಬಿಡುತ್ತೆ. ಮತ್ತೆ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಕೇಳಿದ್ರೆ, ನಮಗೆ ನಂಬಿಕೆ ಕೊಡೋದಕ್ಕೆ ಇಟ್ಕೊಂಡಿದ್ದಾನಷ್ಟೇ. ನಂಬಿಕೆ ಬರೋದು ಯಾವಾಗ ನಮಗೆ? ಅದನ್ನ ನೋಡಿದ ಓಹೋ, ದೇವರು ನಮ್ಮನ್ನು ಬರಿ ಕೈಯಲ್ಲಿ ಬಂದ್ಬಿಟ್ರೆ ಅವನೇ ಬರಿ ಕೈಯಲ್ಲಿದ್ದಾನೆ, ಪಾಪ ಕಾಪಾಡ್ತಾನೆ ಅಂತ ಅನ್ಕೊಂಡ್ಬಿಡ್ಬೋದು. ಮಕ್ಕಳು ಪೇಟೆಗೆ ಹೋಗ್ಬೇಕಾದ್ರೆ ಬಟ್ಟೆಗಿಟ್ಟೆ ಕೊಡಿಸು ಅಂತ ತಂದೆನ ಕೇಳಿಬಿಡ್ತಾರೆ. ಹೋಗ್ಬೇಕಾದ್ರೆ ಕೇಳ್ತಾರೆ, ದುಡ್ಡು ತಗೊಂಡ ಎಲ್ಲ ನೋಡ್ತಾರೆ ಫಸ್ಟ್. ಅಲ್ಲಿ ಹೋಗ್ಬಿಟ್ಟು ದುಡ್ಡು ಮರ್ತು ಬಿಟ್ಟೆ ಅಂದ್ರೆ ಮತ್ತೆ ಅವಸರ ಹೋಗೋದ್ರೆ ಕಷ್ಟ ಅಂತೇಳಿ ದುಡ್ಡು ತಗೊಂಡ ಕೇಳ್ತಾರೆ. ಅವನು ತೋಳಿ ತೋರಿಸ್ತಾನೆ, ದುಡ್ಡು ತೋರಿಸ್ತಾನೆ, ಪಾಕೆಟ್ ತೋರಿಸಿ ತುಂಬ ನೋಟ್ಗಳು ಆ ಖುಷಿ ಆಗ್ಬಿಡುತ್ತೆ. ಓ, ಅವನು ಕೊಡ್ಲಕ್ಕೆ ಸಾಮರ್ಥ್ಯ ಇದೆ ಎಂದು ಗೊತ್ತಾಗ್ತದೆ. ಯದ್ಯಪಿ ತಂದೆ ಎಂಥವನು ಗೊತ್ತಾ, ಕ್ರೆಡಿಟ್ ಕಾರ್ಡ್ ಮೇಲೆ ತರ್ತಾನೆ. ಇದು ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ ಕೂಡ. ಕ್ರೆಡಿಟ್ ಕಾರ್ಡ್ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಅವ್ರು ಕ್ಯಾಶ್ ತೋರಿಸಿದ್ರೆ ಅರ್ಥ ಆಗೋದು ಅವ್ರಿಗೆ. ಆ ಥರ ನಮಗೆ ಇವತ್ತು ಸಾಮಾನ್ಯ ಭಕ್ತರಾದ ನಮಗೆ ದೇವರ ಉದ್ದೇಶ ಏನು ಗೊತ್ತಾ? ನಂಬಿ ಅಂತ ಹೇಳ್ತಾನೆ, ನಂಬ್ಲಿಕ್ಕೆ ಏನ್ ಬೇಕೋ ಅದನ್ನು ಮಾಡಿಕೊಡ್ತಾನೆ. ಇದು ವಿಶೇಷ. ನಂಬಿ ಅಂತ ಹೇಳಿ ನಂಬ್ಲಿಕ್ಕೆ ಬೇಕಾದ ಅವಕಾಶ ಕಲ್ಪಿಸ್ತಾನೆ. ಅಲ್ಲಿಗೂ ನಂಬದೆ ಹೋದ್ರೆ ಆಗ ನಂಬಿ ಕೆಟ್ಟವರಿಲ್ಲವೋ, ಇನ್ನು ನಂಬದೇ ಕೆಟ್ಟರೆ ಕೆಡಲಿ ಅಂತ ಆತರ ಹೇಳ್ತಾರೆ. ನಂಬದೇ ಅವ್ರು ಕೆಟ್ಟರೆ ಅವ್ರ ಹಣೆ ಬರನೇ ಹೊರತು ದೇವ್ರ ನಂಬಿಕೆ ಅವಕಾಶ ಮಾತ್ರ ಕಲ್ಪಿಸಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ನೀವು ಯೋಚನೆ ಕಂಪೇರ್ ಮಾಡ್ತಾ ಹೋಗ್ಬೇಕಾದ್ರೆ ಬೇರೆ ಯಾವ ದೇವತೆಗಳು ಹೀಗಿಲ್ಲ. ಸರ್ವ ಆಯುಧಗಳನ್ನು ಇಟ್ಕೊಂಡ ಮತ್ತೊಬ್ಬ ದೇವತೆ ಇಲ್ಲ, ವಿಷ್ಣು ಮಾತ್ರ ಆಗಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲಾ ದೇವರು ಎಲ್ಲಾ ಕಾಲಕ್ಕೂ ರಕ್ಷಣೆ ಮಾಡ್ತಾರೆ ಅಂತಿಲ್ಲ. ತಮ್ಮ ರಕ್ಷಣೆ ಮಾಡ್ಕೊಳ್ಳಕ್ಕೆ ಅವರಿಗೆ ಆಗಿಲ್ಲ. ಎಷ್ಟೋ ಸಲ ಅವ್ರ ರಕ್ಷಣೆ ಅವರಿಗೆ ನಿನ್ನೆ ಕೇಳಿದಿವಲ್ಲ, ಭಸ್ಮಾಸುರ ಬಂದಾಗ ರುದ್ರದೇವರು ಅವ್ರು ಓಡ್ಬೇಕಾಗತ್ತೆ ಅಲ್ಲಿ. ತಮ್ಮ ರಕ್ಷಣೆಯ ಪ್ರಶ್ನೆ ದೊಡ್ಡದಾಯ್ತು ಅವರಿಗೆ. ಭಿನ್ನವ್ರ ರಕ್ಷಣೆ ಮಾಡೋ ಪ್ರಸಕ್ತಿ ತುಂಬಾ ಕಷ್ಟ. ದೇವರು ಹಾಗಲ್ಲ. ಯಾವ ಪುರಾಣ ಪುಣ್ಯಕಥೆಗಳಲ್ಲೂ ಕೂಡ ವಿಷ್ಣು ಅಸಮರ್ಥನಾದ ಅನ್ನವನ್ನು ಸೇರಿಸಕ್ಕೆ ಸಾಧ್ಯವಾಗಿಲ್ಲ. ಜನಗಳಿಗೆ ಸೇರಿಸಕ್ಕೆ ಯಾರು ನಂಬೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪರಿಪೂರ್ಣನಾದ ವ್ಯಕ್ತಿ ನಾರಾಯಣ. ಆ ಹಿನ್ನೆಲೆಯಲ್ಲಿ ಶಂಖ ಚಕ್ರ ಕದಾ ಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾಹ. ಸ್ವಲ್ಪ ಯೋಚನೆ ಮಾಡಬೇಕು ನಾವು ಅದನ್ನ. ಶಂಖಚಕ್ರ ಗದಾ ಪದ್ಮ ಎಷ್ಟು ತಿಟ್ಕೊಳಕ್ಕಾಗುತ್ತೆ ಮನುಷ್ಯನಿಗೆ? ಫುಲ್ ಅಲಂಕಾರ ಮಾಡಿ ಇಟ್ಕೊಳಕ್ಕಾಗೋದಿಲ್ಲ. ಲೋಟ ಹೀಗೆ ಇಟ್ಕೊಂಡು ಕಾಫಿ ಲೋಟ ಬಾಡಿ ಪ್ರಿಯ ಇಟ್ಟು ಎಷ್ಟು ತಿಳ್ಕೊಂಡಿರ್ತಾನೆ, ಬಿಟ್ಬಿಡ್ತಾನೆ. ಕೊನೆಗೆ ಇಟ್ಕೊಳಕ್ಕಾಗೋದಿಲ್ಲ ಅವ್ರಿಗೆ. ಯಾಕೆ ಹಾಗೆ ಫೆಟಿಗ್ ರೆಸಿಸ್ಟೆನ್ಸ್ ಅಂತ ಇದೇರಿ ಅಂತ ಕರೀತಾರೆ. ಇಟ್ಕೊಂಡ್ರೆ ಸಾಕಾಗಿ ಕಳೆಬಿಟ್ಬಿಡ್ತಾರೆ. ಎಷ್ಟು ಪ್ರಿಯವಾದ ವಸ್ತು ಇಟ್ಕೊಳಕ್ಕಾಗೋದಿಲ್ಲ. ಮಹಾಭಾರತದ ಕಥೆ ಬರುತ್ತೆ. ಮರುತ್ತ ರಾಜ ಅಂತ ಒಬ್ಬ ರಾಜ ದೊಡ್ಡ ಯಜ್ಞವನ್ನು ಮಾಡ್ತಾನೆ. ಅಲ್ಲಿ ಬಂದ ಬ್ರಾಹ್ಮಣರುಗಳಿಗೆ ಋತ್ವಿಕಗಳಿಗೆಲ್ಲ ಅತ್ಯದ್ಭುತ ಕಾಣಿಕೆಗಳನ್ನು ಕೊಟ್ಟಂತೆ ಪುಣ್ಯಾತ್ಮ. ಎಷ್ಟು ಕೊಟ್ಟ ಅಂದ್ರೆ ಹೇಳ್ತಾರೆ, ಆ ಬ್ರಾಹ್ಮಣ ಬಂಗಾರದ ಗಟ್ಟಿಗಳನ್ನು ಕೊಟ್ಟನಂತ ಹಾಗೆ ಬಂಗಾರದ ಗಟ್ಟಿಗಳನ್ನು ಕೊಡ್ತಾನೆ. ವಿಚಿತ್ರ ವಿಚಿತ್ರವಾದಂತಹ ವಸ್ತ್ರಗಳನ್ನು ಕೊಡ್ತಾನೆ. ತಗೊಂಡು ಹೊರಟ್ಬಿಡ್ತಾರೆ ಪಾಪ. ಆದ್ರೆ ಸಮಸ್ಯೆ ಏನು ಬಂತು ಗೊತ್ತಾ? ಯಾವಾಗ ತಗೊಂಡು ಹೋಗ್ತಿದ್ರು ಸೊತ್ತೂರ ತಗೊಂಡು ಹೋದ್ರು ಪಾಪ. ಆಮೇಲೆ ಭಾರ ಆಯ್ತಂತ ಅವ್ರಿಗೆ ಅದಲ್ಲ, ಅರೇ ಇದ್ರೆ ಹೊತ್ಕೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡಿದ್ರಂತೆ ಎಲ್ಲರೂ ಕೂಡ ಪಾಪ. ಆಯ್ತು ಒಂದೊಂದೇ ಕೆಳಗೆ ಹಾಕ್ತಾ ಹೋದ್ರು. ಕೊನೆಗೆ ಅನ್ಕೊಂಡ್ರಂತೆ ಇದು ಹೊತ್ಕೊಂಡು ಹೋಗ್ತಾ ಕುತ್ಕೊಂಡ್ರೆ ನಮ್ಮ ವೇದ ಪಾರ ನಿಂತು ಹೋಗ್ಬಿಡುತ್ತೆ ಅಂತ ಎಲ್ಲ ಬಿಸಾಕಿ ಮುಂದೋಗ್ಬಿಟ್ರಂತೆ ಹಾಗೆ. ಆದ್ರೆ ಬಂಗಾರ ಇಟ್ಕೊಳಕ್ ಅವ್ರ ಕೈಲಾಗ್ಲಿಲ್ಲ, ಅರ್ಥ ಮಾಡ್ಕೋಬೇಕು. ಅವರಿಗೆಲ್ಲ ಇವತ್ತು ಜಗತ್ತಿನೊಳಗೆ ಬಂಗಾರ ಗಟ್ಟಿನ ತಲೆ ಮೇಲೆ ಇಟ್ಕೊಂಡು 24 ನಿಲ್ಲು ಅಂತ ಹೇಳಿ ಎಷ್ಟು ಹಣಕ್ಕೆ ಬಾಯಿ ನಿಲ್ಲಕ್ಕಾಗೋದಿಲ್ಲ, ಅದನ್ನ ಕೆಳಗೆ ಹಾಕ್ಬಿಡ್ತಾನೆ ಸಾಕು ಅಂತ ಹೇಳಿಬಿಟ್ಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ 24 ತಾಸು ಒಂದೇ ರೀತಿಯಲ್ಲಿ ಇರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೂ ಸಾಧ್ಯ ಇದೆ? ದೇವರಿಗೆ ಮಾತ್ರ ಸಾಧ್ಯ ಇದೆ. ಅವನು ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿ ಅನಾಮಯ. ವಿಷ್ಣು ಸಹಸ್ರನಾಮದಲ್ಲಿ ಅದೇ ಮಾತು ಬರೋದು, ಪೂರ್ಣ ಪುಣ್ಯಕೀರ್ತಿ. ಒಂದೊಂದು ಮಾತು ನಾವು ಸುಮ್ಮನೆ ಕೇಳೋದಲ್ಲ, ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ. ಪರಿಪೂರ್ಣನಾದವನು ಪರಮಾತ್ಮ. ಅಂತ ಪೂರ್ಣ ಪುರುಷ ಶಂಖಚಕ್ರ ಗದಾ ಪದ್ಮಾದಿಗಳನ್ನ ಸದಾ ಧರಿಸಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಎಂಥ ಚಕ್ರ ಗೊತ್ತಾ ಅದು, ಎಂಥ ಶಂಖ. ಕೃಷ್ಣ ಶಂಖ ಊದಿದ್ರೆ ಏನಾಗ್ತಿತ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಶಂಖವನ್ನು ಊದಿದ್ರೆ ಸ ಪಾಂಚಜನ್ಯ ಅಚ್ಯುತ ವಕ್ರ ವಾಯುನ ಸ್ಫುಟಂ ಸುಪೂರ್ಣೋದರ ನಿಸ್ತೃತ ಧ್ವನಿ. ತಾಮೆ ಹೇಳ್ತಾರೆ, ಜಗದ್ವಿರಿಂಚೇಚ ಶಿವೇಂದ್ರ ಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥ. ಕೃಷ್ಣ ಒಂದ್ಸತ್ ಪಾಂಚನ್ನು ಊದಿದ್ರೆ ಇಡೀ ವಿಶ್ವ ಗಣಗಣ ನಡುತ್ತಿತ್ತಂತೆ ಲೆಕ್ಕ ಹಾಕಬೇಕು. ನಮ್ಗೆ ಈಗ ಅರ್ಥ ಆಗ್ತದೆ, ಶಂಖ ಒಂದು ಆ ವೆಪನ್ ಅಂದ್ರೆ ಹೌದು ವೆಪನ್ ಅಂತ ಕರೀತಾರೆ. ನಮಗೆ ವಾದ್ಯ ಅಷ್ಟೇ, ಶಂಖ ವಾದ್ಯ ಮಾಡೋದು ಅಂತಾರಲ್ಲ, ನಮಗೆ ಅಷ್ಟೇ ಗೊತ್ತಿರೋದು. ಆದರೆ ಪರಮಾತ್ಮ ಶಂಖ ಊದಿದ್ರೆ ಜಗತ್ತು ಸತ್ತು ಬೀಳೋ ಶಕ್ತಿ ಇದೆ ಆ ಶಬ್ದಕ್ಕೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಂಖ ಒಂದು ಆಯುಧ, ಪರಮಾತ್ಮನ ಚಕ್ರ ಆಯುಧ ಅಂಬುದು ಜಗತ್ತಿಗೆ ಗೊತ್ತು. ಆತನ ಚಕ್ರಕ್ಕೆ ಎದುರಿರ್ತಕ್ಕಂಥ ಮತ್ತೊಂದು ಆಯುಧ ವಿಶ್ವದಲ್ಲಿ ಇಲ್ಲವೇ ಇಲ್ಲ. ಶಂಖ ಚಕ್ರ ಗದಾ, ಗದಾತು ವಾಯು ಪವ ಬಲ ಸಂವಿದಾತ್ಮ. ಗದೆ ವಾಯುದೇವರು, ಪಾಂಚ ಕೌಮೋದಕಿ ಅಂತ ಗದೆ ಹೆಸರು. ಕೌಮೋದಕಿಂ ಭಗವತಃ ದಯಿತಾಂ ಸ್ಮರೇತ ದಿಗ್ಧ ಮರಾತಿ ಭಟ ಶೋಣಿತ ಕರ್ದಮೇನ. ಕಪಿಲಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅದು ಶತ್ರುಗಳ ಸದೆ ಪಡೆದಂಥದ್ದು ಕೃಷ್ಣನ ಗದೆ. ಎಂದೂ ವಾಪಸ್ ಹೋಗಿದ್ದನ್ನು ಯಾರು ಕೇಳಲು ಸಾಧ್ಯ ಇಲ್ಲ. ಅಮೋಘವಾದ ಗದೆ. ಇನ್ನೂ ಆಶ್ಚರ್ಯ, ಪದ್ಮ ಇದೆಯಲ್ಲ ಅದೊಂದು ಆಯುಧ, ಪದ್ಮ ಆಯುಧ ಪರಮಾತ್ಮನಿಗೆ ಪದ್ಮ ಇದೆಯಲ್ಲ ಕಮಲ, ನಮಗೆ ಭೂಷಣ ಅಲಂಕಾರ ಅಷ್ಟೇನೆ, ಆದರೆ ಪರಮಾತ್ಮನಿಗೆ ಆಯುಧ ಅಂತದ್ದು. ಒಂದು ಅನೇಕರಿಗೆ ಪುಷ್ಕರ ಕ್ಷೇತ್ರದ ಮಹತ್ವ ಗೊತ್ತಿಲ್ಲ. ಪುಷ್ಕರ ಅಂತ ನಾವು ಕೇಳಿದ್ದೇವಲ್ಲ, ಎಂಟು ಸ್ವಯಂವರ್ತ ಕ್ಷೇತ್ರಗಳಲ್ಲಿ ಪುಷ್ಕರ ಒಂದು. ಆ ಪುಷ್ಕರದಲ್ಲಿ ಒಬ್ಬ ರಾಕ್ಷಸ ಇದ್ದರಂತೆ, ಪರಮಾತ್ಮ ಅವನು ಕೊಲ್ತಾನೆ. ಏನ್ ತಗೊಂಡು ಹೊಡಿತಾನೆ ಗೊತ್ತಾ ಅವನನ್ನ? ಕಮಲ ತಗೊಂಡು ಹೊಡಿತಾನೆ, ಕಮಲ ತಗೊಂಡು. ಆ ಕಮಲನ ಸತ್ತು ಬೀಳ್ತಾನೆ, ಅಲ್ಲಿ ಸರೋವರ ಬರುತ್ತೆ, ಅದಕ್ಕೆ ಪುಷ್ಕರ ಅಂತ ಹೇಳ್ತಾರೆ. ಪುಷ್ಕರ ಅಂದ್ರೆ ಕಮಲ. ಅಂದ್ರೆ ಪರಮಾತ್ಮನ ಕೈಯ ಕಮಲ ದೊಡ್ಡ ಆಯುಧವಾಯಿತು. ವರಬಲ ಇದ್ದಂತ ರಾಕ್ಷಸರನ್ನ ಪರಮಾತ್ಮ ಬರೀ ಕಮಲದಿಂದ ಹೊಡೆದುಕೊಳ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಪ್ರತಿಯೊಂದು ಆಯುಧಗಳಾಗ್ತಾ ಇದೆ ಅಂತ ವಿಶಿಷ್ಟವಾದ ಹಿರಿಮೆ ಪರಮಾತ್ಮನದು. ಒಂದು ಪ್ರಶ್ನೆ ಬಂತು, ಸರಿ ಶಂಖಚಕ್ರ ಗದಾಪದ್ಮ ಇಟ್ಕೊಂಡಿದ್ದಾನೆ, ಅದಕ್ಕೆ ಭಾರಿ ಗ್ರೇಟ್ ಅಂತ ಕಾಣುತ್ತೆ ಕೃಷ್ಣ. ಬೈ ಚಾನ್ಸ್ ಯಾರು ಹಾರಿಸಿಬಿಟ್ರೆ ಅವನ್ನ, ಕೆಲವರು ತರುವಲ್ಲ, ಇವ್ರಿಗೆ ಇಟ್ಕೊಂಡಾಗ ಇವ್ರಿಗೆ ಎದ್ದಾಗಲೇಕ. ಆ ಟೈಮ್ ನೋಡಿ ಯಾರ ಹತ್ರ ಇರುತ್ತೋ ಹ್ಯಾಂಡ್ಸ್ ಅಪ್ ಅಷ್ಟೇ, ಇವ್ರಿಗಿದ್ರೆ ಇವನು ಹ್ಯಾಂಡ್ಸ್ ಅಪ್ ಮಾಡ್ಬೇಕಾಗುತ್ತೆ. ಆಮೇಲೆ ದೇವರು ಹಾಗೆ ಮಾಡಿದ್ದಾನೋ, ಶಂಖಚಕ್ರ ಗದಾಪದ್ಮಗಳಿಂದ ದೊಡ್ಡವನಾಗಿದ್ದಾನೋ ಅಂದ್ರೆ, ಅಲ್ಲ, ಆ ಶಂಖಚಕ್ರ ಗದಾಪದ್ಮ ಬೇರೆಯವರು ತಗೊಳಕ್ ಸಾಧ್ಯನೇ ಇಲ್ಲ ಅಂತದ್ದು ಅವನಿಗೆ ಸಾಧ್ಯವಾಗಿದೆ. ಅದನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ಒಂದು ಸಲ ಕೃಷ್ಣ ದ್ವಾರಕೆಯಲ್ಲಿ ಸಮುದ್ರ ತೀರದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಬಂದು ಕೃಷ್ಣ ತಕ್ಷಣ ಬನ್ನಿ ಆಚಾರ್ಯರು ಕೃಷ್ಣ ಕರೀತಾರೆ. ಅದೊಂದು ಶಾಸ್ತ್ರದ ಪದ್ಧತಿ. ನಮಗೆ ಯಾವಾಗಲೂ ಕೂಡ ಅತಿಥಿಗಳನ್ನು ನಾವು ಅವರಾಗಿ ಬಂದರೂ ಸರಿ,